ಸಂತ್ರಾಸಾಯ ಸಕರಾಯ ಸತ್ಸಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯ ಮುನರಮ್ಯತೋ ಯಸದೃಶಾಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವಮನಿ ಹೃದ್ವಾಸಾಯ ತುಭ್ಯಂ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಮಧ್ವಸಂಸೇವ್ಯಂ ನಮಾಮಿ ಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹನುಮದ್ಭೀಮ ಮಧ್ವರ ಅಂತರ್ಗತ ರಾಮಕೃಷ್ಣ ವೇದವ್ಯಾಸರ ಸನ್ನಿಧಾನದಲ್ಲಿ ಇವತ್ತಿನ ಪ್ರಾತಃಕಾಲದಲ್ಲಿ ಮೂರು ಅವತಾರಗಳ ಕಿಂಚಿನ ಮಾತ್ರ ಚಿಂತನೆಯನ್ನು ನಾವು ನಡೆಸಿದ್ದೇವೆ. ಹನುಮ ಭೀಮ ಮಧ್ವ ಅನ್ನುವ ಮೂರು ಸ್ವರೂಪದಲ್ಲಿ ಹನುಮನ ಮೇಲೆ ಸಮಾಜದಲ್ಲಿ ಅನೇಕರಿಗೆ ಭಕ್ತಿ ಇದೆ. ಹನುಮಂತನ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಂತೂ ಅಲ್ಲಲ್ಲಿ ಅಲ್ಲಲ್ಲಿ ಇದೆ. ಮಧ್ವಾಚಾರ್ಯರ ಮೇಲೆ ಅವರ ತತ್ವದ ಬಗ್ಗೆ ಆಸಕ್ತಿಯುಳ್ಳವರು, ಅದನ್ನು ನಂಬಿದವರು, ಅದನ್ನು ಓದಿದವರು ತಾನಾಗಿ ಭಕ್ತಿ ಮಾಡ್ತಾರೆ. ಆದರೆ ಭೀಮಸೇನನ ಬಗ್ಗೆ ಹಲವು ಆಕ್ಷೇಪಗಳು ಗಲಾಟೆಗಳೆಲ್ಲ ಉಂಟು. ಭೀಮಸೇನನ ಅವತಾರವನ್ನು ಜೀವೋತ್ತಮ ತತ್ವದ ಅವತಾರ ಅಂತ ಪರಿಗ್ರಹಿಸುವುದು ಹೇಗೆ ಅನ್ನೋ ಒಂದು ಚಿಂತನೆ ಲೋಕದಲ್ಲಿ ಅಲ್ಲಲ್ಲಿ ನಡೆಯುತ್ತೆ. ಅದಕ್ಕೆ ಕೆಲವು ಕಾರಣಗಳುಂಟು. ಯಕ್ಷ ಪ್ರಶ್ನೆ ಅನ್ನೋ ಒಂದು ಪ್ರಸಂಗ ಬರ್ತದೆ ಮಹಾಭಾರತದಲ್ಲಿ. ಯಕ್ಷ ಕೇಳಿದ ಪ್ರಶ್ನೆಗೆ ಭೀಮಸೇನ ಉತ್ತರಿಸುವುದಿಲ್ಲ. ಉತ್ತರಿಸದೇ ಹೋದಾಗ ಆ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಇರತಕ್ಕಂತಹ ಕರಾರಿನ ಪ್ರಕಾರ ಭೀಮಸೇನ ಮೂರ್ಛೆ ಹೋಗಿ ಆ ಸರೋವರದ ತಟದಲ್ಲಿ ಬಿದ್ದದ್ದು ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಆಮೇಲೆ ಯುಧಿಷ್ಠಿರ ಉತ್ತರವನ್ನು ಕೊಟ್ಟು ನಕುಲ ಸಹದೇವರನ್ನು ಭೀಮಸೇನಾದಿಗಳನ್ನು ಮತ್ತೆ ಉಜ್ಜೀವನಗೊಳಿಸತಕ್ಕಂತಹ ಪ್ರಕ್ರಿಯೆಯನ್ನು ಮಹಾಭಾರತದಲ್ಲಿ ನಾವು ಓದ್ತೇವೆ. ಎರಡನೆಯದ್ದು ಅಜಗರ ಪ್ರಸಂಗ ಅಂತ. ನಹುಷ ಸಪ್ತರ್ಷಿಗಳ ಶಾಪಕ್ಕೆ ಒಳಗಾಗಿ ದೊಡ್ಡ ಹೆಬ್ಬಾವಾಗಿ ಭೂಮಿಯಲ್ಲಿ ಬಿದ್ದಿದ್ದ. ಆ ಹೆಬ್ಬಾವನ ಕೈಗೆ ಭೀಮಸೇನ ಸಿಕ್ಕಿ ಹಾಕಿಕೊಳ್ತಾನೆ. ಬಿಡಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಯೋಗೇಶ್ವರನಾದ ಭಗವಂತ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ವಿಜಯ, ಅಲ್ಲಿ ಸಂಪತ್ತು ಅನ್ನುವ ಮಾತು ಬರುತ್ತೆ. ಆದ್ದರಿಂದ ಭೀಮಸೇನನ ವ್ಯಕ್ತಿತ್ವ ಏನು ಅನ್ನುವುದನ್ನು ಮಹಾಭಾರತದ ಅಡಿಯಲ್ಲಿ ಒಂದು ಕಾಲು ಗಂಟೆಯ ಕಾಲದಲ್ಲಿ ನಾವು ಚಿಂತನೆ ಮಾಡಬೇಕು. ಭೀಮಸೇನ ಇಡೀ ಮಹಾಭಾರತದಲ್ಲಿ ಭೀಮಸೇನನ ವ್ಯಕ್ತಿತ್ವ ಭಗವಂತ ಶ್ರೀಕೃಷ್ಣನನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅನ್ನುವುದು ಮಹಾಭಾರತದ ಉದ್ಘೋಷ. ಭಗವಂತ ಶ್ರೀಕೃಷ್ಣನೇ ಭೀಮಸೇನನ ಮುಂದೆ ಅಂತಹ ಮಾತುಗಳನ್ನು ಆಡ್ತಾನೆ. ಆ ಪ್ರಸಂಗಗಳನ್ನು ನಾವು ಗಮನಿಸುವುದಾದರೆ, ಒಂದು ಬಾರಿ ಸಂಧಾನಕ್ಕೋಸ್ಕರ ಭಗವಂತ ಕೃಷ್ಣ ಹಸ್ತಿನಾಪುರಕ್ಕೆ ಹೊರಡ್ತಾನೆ. ಆ ರೀತಿ ಹೊರಡುವ ಹೊತ್ತಿಗೆ ಭೀಮಸೇನನಲ್ಲಿ ಮಾತಾಡಿಸ್ತಾನೆ, ಮುಂದಕ್ಕೆ ಯುದ್ಧವೇ ಆಗುವುದಾದರೆ ಆ ಯುದ್ಧದಲ್ಲಿ ನಿನ್ನ ಭಾರ ದೊಡ್ಡದು, ನೀನು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯಿಸ್ತಿ ಅಂತ ಕೇಳಿದಾಗ ಭೀಮಸೇನ ಹೇಳ್ತಾನೆ, ಸಾಕ್ಷಾತ್ ಇಂದ್ರ ಅಗ್ನಿ ಯಮಾದಿಗಳು ಬಂದರೂ ಕೂಡ ಅವರು ಈ ನನ್ನ ಮುಷ್ಟಿಯ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡ್ರು ಅಂತಾದರೆ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಕುರುಕ್ಷೇತ್ರದಲ್ಲಿ ಹೋರಾಡಿ ನಮಗೆ ಸಲ್ಲಬೇಕಾಗಿದ್ದಂತಹ ರಾಜ್ಯವನ್ನು ನಾನು ನಮ್ಮವರಿಗೆ ತಲುಪಿಸಿಕೊಡ್ತೇನೆ ಅನ್ನುವ ಮಾತು ಹೇಳ್ತಾನೆ. ಶ್ರೀ ಭೀಮಸೇನೆ ಹೇಳುವ ಮಾತನ್ನು ಕೇಳಿ ಕೃಷ್ಣ ಹೇಳುವ ಮಾತು, ನೀನು ನಿನ್ನಲ್ಲಿ ಏನು ಶಕ್ತಿ ಇದೆ ಅಂತ ಇವತ್ತು ಹೇಳಿಕೊಳ್ತಿ, ಅದೆಲ್ಲ ಬಹಳ ಕಡಿಮೆ. ನೀನು ಎಷ್ಟು ಹೇಳ್ತಾ ಇದ್ದಿ ಅದಕ್ಕೆ ನೂರರಷ್ಟು, ಸಾವಿರದಷ್ಟು, ಸಹಸ್ರ ಗುಣಮಪ್ಯೇತತ್ ಸಂಭವಿಜ್ಯಾಮಿ ಪಾಂಡವ. ನೀನು ಹೇಳ್ತಕ್ಕಂತಹ ಏನು ಗುಣರಾಶಿಗಳಿದ್ದಾವೆ, ಯತ್ಕಿಂಚಿತ್ ನೀನು ಸ್ವಲ್ಪ ನನ್ನ ಕಲ್ಯಾಣ ಗುಣ ಇಷ್ಟು ಅಂತ ನೀನು ಹೇಳಿಕೊಳ್ತೀಯಲ್ಲ, ಇದಕ್ಕಿಂತ ಸಾವಿರ ಪಟ್ಟು ನಿನ್ನಲ್ಲಿ ಹೆಚ್ಚಿದೆ ಅನ್ನೋದನ್ನು ನಾನು ತಿಳಿದಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಭೀಮ ಅಲ್ಲಿ ಹನುಮಂತ ಇರಬಹುದು, ಇಲ್ಲಿ ಭೀಮಸೇನೆ ಇರಬಹುದು, ತನ್ನ ಶಕ್ತಿಯನ್ನು ಲೋಕಕ್ಕೆ ಪ್ರಸಾರ ಮಾಡಿ ನಾನು ಅಷ್ಟು ಇಷ್ಟು ಅಂತ ಹೇಳಿಕೊಳ್ತಕ್ಕಂತಹ ವ್ಯಕ್ತಿತ್ವ ಅವರಲ್ಲಿಲ್ಲ. ಮೇಲೆ ಕೂತ್ಕೊಳ್ಳಿ, ಹಿರಿಯರೆಲ್ಲ ಮುಂದೆ ಮೇಲೆ ಇದ್ದಾಗ ನಮಗೆ ಸ್ಫೂರ್ತಿ ಜಾಸ್ತಿ. ತಾನು ತನ್ನ ಶಕ್ತಿಯನ್ನು ಪ್ರಚಾರ ಮಾಡಿಕೊಳ್ಳತಕ್ಕಂತಹ, ಜಾಹೀರಾತು ಕೊಡದು ಮಾಡಿಕೊಳ್ತಕ್ಕಂತಹ ವ್ಯವಸ್ಥೆ ಅದು ಹನುಮ ಭೀಮ ಮಧ್ವರಲ್ಲಿಲ್ಲ. ಹನುಮಂತನೂ ಕೂಡ ಮತ್ತ ಪ್ರತ್ಯವರ ಕಿಂಚಿತ್ ನ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು ಅಂತ ಹೇಳಿರತಕ್ಕಂತಹ, ನನಗಿಂತ ಕಡಿಮೆ ವ್ಯಕ್ತಿತ್ವದ ಕಡಿಮೆ ಶಕ್ತಿಶಾಲಿಯಾದಂತಹ ಒಂದೇ ಒಂದು ಶಕ್ತಿ ಸುಗ್ರೀವನ ಸನಿಹದಲ್ಲಿಲ್ಲ ಅನ್ನುವ ಮಾತನ್ನು ಆಂಜನೇಯ ಹೇಳ್ತಾನೆ. ಭೀಮಸೇನನು ಕೂಡ ತನ್ನ ಶಕ್ತಿಯನ್ನು ಪೂರ್ತಿ ಪ್ರಕಟಗೊಳಿಸಿಕೊಳ್ಳುವುದಿಲ್ಲ. ಆಗ ಸಾಕ್ಷಾತ್ ಕೃಷ್ಣನೇ, ನೀನು ಏನು ಹೇಳ್ತಾ ಇದ್ದಿ ಅದರ ಸಾವಿರ ಪಟ್ಟು ನಿನ್ನಲ್ಲಿ ಹೆಚ್ಚಿದೆ ಅನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ ಅಂತ ಸಾಕ್ಷಾತ್ ಕೃಷ್ಣನೇ ಆ ಮಾತನ್ನು ಹೇಳ್ತಾನೆ. ಇದನ್ನು ಮಧ್ವಾವತಾರದಲ್ಲೂ ನಾವು ನೋಡಬಹುದು. ಮಧ್ವಾಚಾರ್ಯರು ಮೊತ್ತ ಮೊದಲು ಭಗವದ್ಗೀತೆಗೆ ಭಾಷ್ಯವನ್ನು ರಚಿಸಿದರು. ರಚಿಸಿದ ಭಾಷ್ಯವನ್ನು ನಾರಾಯಣನ ಸನ್ನಿಧಿಯಲ್ಲಿ ಒಪ್ಪಿಸುವುದಕ್ಕೆ ಹೋದರು. ಯಾಕೆಂದರೆ ಲೋಕಕ್ಕೆ ಗೀತೆಯ ಸರಿಯಾದ ಪರಮಾರ್ಥ ಸಿಕ್ಕಿದ್ದು ನಾರಾಯಣನ ಮೂಲಕವಾಗಿ. ಭಗವಂತ ನಾರಾಯಣ ರೂಪದಿಂದ ಪಂಚರಾತ್ರಗಳನ್ನು ರಚಿಸಿ, ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತಾ ನಾರಾಯಣ ಸ್ವಯಂತ, ಧರ್ಮ ಪ್ರಜಾಪತಿಯಲ್ಲಿ ಆವಿರ್ಭವಿಸಿದಂತಹ ನರನ ಅಣ್ಣನಾದಂತಹ ನಾರಾಯಣ ಈ ಲೋಕದಲ್ಲಿ ಪಂಚರಾತ್ರವನ್ನೆಲ್ಲ ಕೊಟ್ಟ. ಭಗವದ್ಗೀತೆಯ ಸರಿಯಾದ ಪರಮಾರ್ಥ ಏನು ಅನ್ನುವುದು ನಮಗೆ ಅರ್ಥವಾಗುವುದೇ ಪಂಚರಾತ್ರದ ವಾಕ್ಯಗಳ ಮೂಲಕ. ಆ ವಾಕ್ಯಗಳನ್ನು ಕೊಟ್ಟೇ ಆಚಾರ್ಯರು ಭಗವದ್ಗೀತೆಯ ಭಾಷ್ಯ ತಾತ್ಪರ್ಯಗಳಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂತಹ ನಾರಾಯಣನಿಗೆ ವ್ಯಾಸರು ಕೊಟ್ಟ ಗೀತೆಯ ಪರಮಾರ್ಥವನ್ನು ನಾನು ತೆರೆದಿಟ್ಟಿದ್ದೇನೆ ಅನ್ನುವುದನ್ನು ಹೋಗಿ ಒಪ್ಪಿಸಿದರು. ಒಪ್ಪಿಸುವಾಗ ಅದರಲ್ಲಿ ಪ್ರಾರಂಭದ ಮಾತು ಹೇಳಿದರು, ಗೀತಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅನ್ನುವ ಮಾತು ಹೇಳಿದರು, ಅಲ್ಲ ಶಕ್ತಿತಃ ಅನ್ನುವ ಮಾತು ಹೇಳಿದರು. ನಾನು ನನ್ನ ಶಕ್ತಿಗೆ ಅನುಗುಣವಾಗಿ ಗೀತಾರ್ಥವನ್ನು ಹೇಳ್ತೇನೆ ಅನ್ನುವ ಮಾತು. ನನ್ನ ಶಕ್ತಿಗೆ ಅನುಗುಣವಾಗಿ ಹೇಳ್ತೇನೆ ಅಂದರೆ ನಾನೀಗ ಹೇಳ್ತಾ ಇರುವಂತಹದ್ದು ಇಷ್ಟೇ, ನನ್ನ ಶಕ್ತಿ ಇಷ್ಟೇ ಅಂತಕ್ಕಂತಹ ಒಂದು ವಿನಯದ ಮಾತನ್ನು ಭಗವಂತನ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಭೀಮಸೇನ ಹೇಗೋ, ಮತ್ತ ಪ್ರತ್ಯವರ ಕಶ್ಚಿತ್ ಅಂತ ಹೇಳಿದ ಆಂಜನೇಯ ಹೇಗೋ, ಅದೇ ಧಾಟಿಯ ಮಾತು ಆಚಾರ್ಯರದ್ದು ಕೂಡ. ಭಗವಂತನ ಮುಂದೆ ಅತ್ಯಂತ ವಿನಯದ ಸ್ವಭಾವ. ಆಗ ಭಗವಂತನೇ ಅದನ್ನು ತಿದ್ದಿ ಹೇಳಿದ ಅನ್ನುವುದನ್ನು ನಾವು ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತರ ಮಾತಿನಲ್ಲಿ ಕೇಳ್ತೇವೆ. ಅಲ್ಲಿ ತೇನ ಲೇಷ ತೈತೀಹ ಪದಂ ಸ್ಯಾತ್, ಇಲ್ಲಿ ಶಕ್ತಿತಃ ಅಂತಕ್ಕಂತಹ ಪದ ತೆಗೆದು ಲೇಷತಃ ಅನ್ನುವ ಪದವನ್ನು ಹಾಕಿ. ನಾನು ಗೀತೆಯ ಅರ್ಥವನ್ನು ಬೇಕಾದಷ್ಟು ಹೇಳಬಲ್ಲೆ, ಇವತ್ತು ಸ್ವಲ್ಪ ಮಾತ್ರ ಹೇಳ್ತೇನೆ, ಬಹಳಷ್ಟು ನನ್ನಲ್ಲಿದೆ. ಆದರೆ ಬಹಳಷ್ಟು ಹೇಳಿದರೆ ಜನಕ್ಕೆ ಅದನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇಲ್ಲ, ಅದಕ್ಕೋಸ್ಕರ ಅಲ್ಪ ಮಾತ್ರ ಹೇಳ್ತೇನೆ ಅನ್ನುವ ಲೇಷ ಅನ್ನುವ ಶಬ್ದ ಇರಲಿ, ಶಕ್ತಿ ಅನ್ನುವ ಶಬ್ದ ಬೇಡ, ನಿಮ್ಮಲ್ಲಿ ಬಹಳಷ್ಟು ಶಕ್ತಿ ಇದೆ ಅನ್ನುವುದನ್ನು ನಾರಾಯಣನೇ ನೆಲದಟ್ಟಿ ಮೂರು ಮೂರು ಬಾರಿ ಆಚಾರ್ಯರಿಂದ ಭಾಷ್ಯವನ್ನು ಕೇಳಿ ಕೇಳಿಸಿಕೊಂಡು ಆಚಾರ್ಯರನ್ನು ಅನುಗ್ರಹಿಸಿದ ಅಂತಕ್ಕಂತಹ ಮಾತು ಉಲ್ಲೇಖ ಇದೆ. ಆದ್ದರಿಂದ ಹೇಗೆ ಭೀಮಸೇನ ತನ್ನಲ್ಲಿ ತಾನು ಇಷ್ಟು ಶಕ್ತಿಮಾನ್ ಅಂತ ಹೇಳಿಕೊಂಡರೂ ಕೂಡ ಅಷ್ಟೇ ಅಲ್ಲ, ಸಹಸ್ರ ಪಟ್ಟು ಜಾಸ್ತಿ ಇದೆ ಅಂತ ಕೃಷ್ಣ ಹೇಳಿ ಭೀಮಸೇನನ ಶಕ್ತಿಯನ್ನು ಉಲ್ಲೇಖ ಮಾಡ್ತಾನೆ. ಇಲ್ಲಿ ಕೃಷ್ಣ ಭೀಮನನ್ನು ಹೊಗಳಿದ ಅಂತ ಹೇಳಿದರೆ ಕೆಲವರು ಏನು ಅವರವರು, ಇಲ್ಲಿ ಕೃಷ್ಣ ಭೀಮನನ್ನು ಹೊಗಳ್ತಾನೆ, ಭೀಮ ಕೃಷ್ಣನನ್ನು ಹೊಗಳ್ತಾನೆ. ಉಷ್ಟ್ರಾಣಾಂಚ ವಿವಾಹೇಶು, ಅದು ಉಷ್ಟ್ರರ ಒಂಟೆಗಳಿಗೆ ಮದುವೆ ನಡೀತಾ ಇತ್ತಂತೆ, ಅಲ್ಲಿ ಗಾನಂ ಗಾಯಂತೆ ಗರ್ಧವಾಹ ಅಂತ ಎಲ್ಲ ಒಂದು ದೊಡ್ಡ ಸಂಗೀತಗೋಷ್ಠಿ, ಸಂಗೀತಗೋಷ್ಠಿಗೋಸ್ಕರ ಎಲ್ಲ ಕತ್ತೆಗಳನ್ನು ಕರೆದಿದ್ದಾರೆಂತೆ. ಮದುವೆ ಒಂಟೆಗಳದು, ಸಂಗೀತಗೋಷ್ಠಿಗೋಸ್ಕರ ಕತ್ತೆಗಳು ಬಂದಿದ್ದಾರೆ. ಪರಸ್ಪರ ಪ್ರಶಂಸೆ, ಪರಸ್ಪರಂ ಪ್ರಶಂಸಂತಿ ಅಹೋರೂಪಂ ಅಹೋಧ್ವನಿ. ಈಗ ಇದು ಗಾನ ಹಾಡ್ತಾ ಇದೆ, ಅಯ್ಯೋ ಎಷ್ಟು ಚಂದದ ಹುಡುಗ ಎಷ್ಟು ಚಂದದ ಹುಡುಗಿ ಅಂತ. ಒಂಟೆಗಳು, ಒಂಟೆಗಳು ನೋಡ್ಲಿಕ್ಕೆ ಬಹಳ ಕೆಟ್ಟ ಸ್ವರೂಪದವುಗಳು ಅಂತ ಲೆಕ್ಕ. ಅವುಗಳನ್ನು ಅಹೋರೂಪಂ ಅಂತ ಗರ್ಧವುಗಳು ಹಾಡೋದು, ಈ ಅಹೋಧ್ವನಿ ಅಂತ ಇವುಗಳು ಹಾಡೋದು. ಪರಸ್ಪರ ಅವರವರೇ ಅಂತಾದಾಗ ಅವರದು ಹೇಗೆ ಇರಲಿ, ಇವರು ಅವರನ್ನು ಹೊಗಳುದು, ಅವರು ಇವರನ್ನು ಹೊಗಳುವುದು ಅಂತ ನಡೆಯುತ್ತೆ. ಆದ್ರಿಂದ ಭೀಮ ಕೃಷ್ಣನನ್ನು ಹೊಗಳುದು, ಕೃಷ್ಣ ಭೀಮನನ್ನು ಹೊಗಳುವುದು ಇದರಲ್ಲಿ ದೊಡ್ಡದಿಲ್ಲ ಅಂತ ಹೇಳುವ ಆಕ್ಷೇಪಕರ್ತೃಗಳು ಕೂಡ ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿದವರಿದ್ದಾರೆ. ಆದರೆ ಭೀಮಸೇನನ ವ್ಯಕ್ತಿತ್ವ ಏನು ಅನ್ನುವುದನ್ನು ಭೀಮಸೇನನ ಪರಮದ್ವೇಷಿಯಾದ ಕಲಿಸ್ವರೂಪಿ ದುರ್ಯೋಧನನೇ ಹೇಳ್ತಾನೆ. ಭೀಮಸೇನನ ಅಗಾಧ ವ್ಯಕ್ತಿತ್ವವನ್ನು, ಭೀಮಸೇನ ಯಾವಾಗ ಅಜ್ಞಾತವಾಸದಲ್ಲಿದ್ದಾನೆ, ವಿರಾಟ ನಗರದಲ್ಲಿ ಅಡಿಗೆ ಮಾಡುವ ಕೆಲಸಕ್ಕೋಸ್ಕರ ಶುದ್ಧವಾದ ಬಟ್ಟೆಯನ್ನುಟ್ಟು ಅದಕ್ಕೆಲ್ಲ ಇಂಗಾಲವನ್ನು ಮೆತ್ತಿಕೊಂಡಿದ್ದಾನಂತೆ. ಭೀಮಸೇನ ಕೊಳಕು ಬಟ್ಟೆಗಳನ್ನು ಉಡುವುದು ಅಂತಿಲ್ಲ, ಶುದ್ಧ ಬಟ್ಟೆ ಉಟ್ಟಿದ್ದಾನೆ. ಆದರೆ ಅಡಿಗೆ ಯಾವ ಅಂತ ಗೊತ್ತಾಗಬೇಕಲ್ವಾ, ಅದಕ್ಕೆ ಪಾತ್ರೆಗಳ ಮಸಿಯನ್ನೆಲ್ಲ ಅದಕ್ಕೆ ಬಳಿದುಕೊಳ್ಳುವುದಂತೆ. ಮಸಿಯನ್ನು ಬಳಿದುಕೊಂಡಂತಹ ಶುದ್ಧ ಬಟ್ಟೆಯನ್ನುಟ್ಟ ಇಲ್ವಲನಾಗಿ ಭೀಮಸೇನ ಆ ವಿರಾಟನ ನಗರದಲ್ಲಿದ್ದಾನೆ. ಈ ಪಾಂಡವರನ್ನು ಹುಡುಕುವುದಕ್ಕೆ ಏಕೈಕ ಮಾರ್ಗ ದುರ್ಯೋಧನೇನು ಅಂದರೆ ಭೀಮಸೇನನನ್ನು ಪತ್ತೆ ಹಚ್ಚುವುದು. ಅದು ಭಾರಿ ಸುಲಭ ಅಂತ ಯೋಚಿಸಿದ್ದವ. ಭೀಮಸೇನನ ವ್ಯಕ್ತಿತ್ವ ಹಾಗೆ, ಆತ ಎಲ್ಲೇ ಇದ್ರೂ ಅವನನ್ನು ಕಂಡುಹಿಡಿಬಹುದು ಅಂತ. ಹಾಗಾಗಿ ದೊಡ್ಡ ಜಟ್ಟಿಯೊಬ್ಬನನ್ನು, ಜೀಮೂತ ಅಂತ ಆತನ ಹೆಸರು, ಜೀಪೂತನೆಂಬ ಜಟ್ಟಿಯನ್ನು ಊರೆಲ್ಲ ಕಳಿಸಿದ. ನೀನು ಹೋಗಿ ಯುದ್ಧ ಮಾಡು, ನಿನ್ನ ಜೊತೆಗೆ ಯುದ್ಧ ಮಾಡಿ ಸೋಲಿಸಬಲ್ಲ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಭೀಮಸೇನ, ಇಲ್ಲದೆ ಹೋದ್ರೆ ಕೀಚಕ, ಅದು ಬಿಟ್ಟು ಬೇರೆಯವರಿಲ್ಲ. ಆದ್ರಿಂದ ನೀನು ಭೀಮಸೇನನ್ನು ಪತ್ತೆ ಹಚ್ಚಬಹುದು ಅಂತ. ಹಾಗೆ ಜೀಮೂತ ಬೇರೆ ಬೇರೆ ಕಡೆಗಳಲ್ಲಿ ಗೆದ್ದುಕೊಂಡು ಕೊನೆಗೆ ವಿರಾಟನಗರಿಗೂ ಕೂಡ ಬರ್ತಾನೆ. ವಿರಾಟನಗರಿಯಲ್ಲಿ ಕೀಚಕ ಇಲ್ಲದೆ ಇರುವ ಕಾಲವನ್ನು ನೋಡಿ ಬರ್ತಾನೆ. ಬಂದಾಗ ವಿರಾಟ ಸೋಲೊಪ್ಪಿಕೊಳ್ಳಬೇಕಾದಂತಹ ಸ್ಥಿತಿ ಬಂತು, ಜಯಪತ್ರವನ್ನು ಬರೆದುಕೊಡಬೇಕಾದಂತಹ ಸ್ಥಿತಿ ಬಂತು. ಆವಾಗ ಅಡಿಗೆ ಮನೆಯಲ್ಲಿದ್ದಂತಹ ಆತ ಹೇಳಿಕೊಂಡಿದ್ದ, ಇಲ್ವಲ್ಲ ನಾನು ಭೀಮಸೇನನಲ್ಲಿ ಜಟ್ಟಿ ಕಾರಕವನ್ನು ಅಭ್ಯಾಸ ಮಾಡಿದ್ದೇನೆ ಅಂತ ಹೇಳಿಕೊಂಡಿದ್ದ. ಅದನ್ನು ಸಾಕ್ಷಾತ್ ಕಂಕಭಟ್ಟನು ಕೂಡ ಒಪ್ಪಿಕೊಂಡಿದ್ದ. ಯುಧಿಷ್ಠಿರ, ಭಾರಿ ಜಟ್ಟಿ, ನಮ್ಮ ಅಡಿಗೆಯವನಿಗೆ ಮಹಾಸಾಮರ್ಥ್ಯ, ನೀವು ಎಷ್ಟು ದೊಡ್ಡ ಪಾತ್ರೆಯನ್ನು ಕೊಟ್ಟರೂ ಕೂಡ ಅದನ್ನು ಒಲೆಗೆ ಹಾಕಿ ಒಲೆಯಿಂದ ಕೆಳಗೆ ಇಳಿಸತಕ್ಕಂತಹ ಸಾಮರ್ಥ್ಯ ಆತನಲ್ಲಿದೆ ಅಂತ ಕಂಕಭಟ್ರು ಕೂಡ ಒಪ್ಪಿಕೊಂಡಿದ್ದರು. ಈ ಸ್ಥಿತಿಯಲ್ಲಿ ಭೀಮಸೇನ ನಂಗೊಂದು ಅವಕಾಶ ಕೊಡಿ ಅಂತ ರಾಜ ಹತ್ರ ಕೇಳಿಕೊಳ್ತಾನೆ. ಅದು ಕಂಕಭಟ್ಟನ ಮೂಲಕವಾಗಿ ನಡೆದ ಘಟನೆ. ಯುಧಿಷ್ಠಿರ ಹೇಳಿದ, ಆ ಅಡಿಗೆಯವರನ್ನು ಕಳಿಸಿ ನಮ್ಮ ಮರ್ಯಾದೆಯನ್ನು ನಾವು ಉಳಿಸಿಕೊಳ್ಳಬಹುದು, ಹಾಗೆ ಆ ಜೀಮೂತನ ಜೊತೆಗೆ ಹೋರಾಡಿ ಜೀಮೂತನನ್ನು ಸೋಲಿಸಿದ್ದಲ್ಲ, ಕೊಂದೇ ಹಾಕಿಬಿಟ್ಟ. ಯಾಕಂದ್ರೆ ಸೋಲಿಸಿ ಬಿಟ್ಟಿದ್ದಿದ್ರೆ ಅವ ಹೋಗಿ ಹೇಳ್ತಿದ್ದ ಅಲ್ಲಿ ದುರ್ಯೋಧನನಿಗೆ, ಅದು ಪೆಟ್ಟು ಎಲ್ಲ ಭೀಮಸೇನನದ್ದೇ ಪಟ್ಟು, ಅದರಿಂದ ಭೀಮಸೇನ ನಿಶ್ಚಯ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ಅವನನ್ನು ಉಳಿಯುವುದಕ್ಕೆ ಬಿಡಲಿಲ್ಲ, ಆತನನ್ನು ಸಂಹಾರ ಮಾಡಿಬಿಟ್ಟ. ಸಂಹಾರ ಮಾಡಿ ಇಡೀ ಸಭೆಯ ಮಧ್ಯದಲ್ಲಿ ಭೀಮಸೇನ ಹೇಳಿಕೊಟ್ಟ ಪಟ್ಟು ಬರೆಯುವು ಅಂತ ಅದನ್ನು ಉದ್ಘೋಷಣೆ ಮಾಡ್ತಾನೆ. ಆ ಇಲ್ವಲ್ಲ, ಈ ಸ್ಥಿತಿಯಲ್ಲಿ ವಲಲನ ಈ ವ್ಯಕ್ತಿತ್ವವನ್ನು ಲೋಕವೆಲ್ಲ ನೋಡಿ ಕಿಂಚಿತ್ತೂ ಸಂಶಯ ಪಡಲಿಲ್ಲ ಅಂತ, ಇದು ಭೀಮಸೇನ ಆಗಿರಬಹುದು ಅಂತ ಯಾರಿಗೂ ಗೊತ್ತಾಗದೇ ಇರುವ ರೀತಿಯಲ್ಲೇ ತನ್ನ ಪಟ್ಟುಗಳನ್ನು ಹೊಡೆದು ಆತನನ್ನು ಬೀಳಿಸಿ ಹಾಕಿದವ ಆ ಕಾಲದ ಭೀಮಸೇನ. ಆ ಭೀಮಸೇನನ ಸ್ವರೂಪ ಹೇಗಿತ್ತು ಅನ್ನುವುದನ್ನು ಆ ಸಂದರ್ಭದಲ್ಲಿ ವ್ಯಾಸರು ವರ್ಣಿಸ್ತಾರೆ. ಒಂದು ಮೂರು ನಾಲ್ಕು ಸಂದರ್ಭಗಳಲ್ಲಿ ಭೀಮಸೇನನ ಇಡೀ ಅಂಗಸೌಷ್ಠವನ್ನು ವರ್ಣನೆ ಮಾಡ್ತಾರೆ. ನಮಗೆ ಸಾಮಾನ್ಯವಾಗಿ ಭೀಮಸೇನ ಏನು ಅಷ್ಟು ನೋಡಲಿಕ್ಕೆ ಚಂದ ಇರಲಿಲ್ಲ ಅಂತ ಅನಿಸುತ್ತೆ. ಭೀಮಸೇನನನ್ನು ನೋಡಲಿಕ್ಕೆ ಇವತ್ತು ಟಿವಿಯಲ್ಲಿ ಎಲ್ಲ ಭೀಮಸೇನ ನೋಡಿದರೆ ಮೀಸೆ ಇಲ್ಲದೆ ಇದ್ದಂತಹ ಅದ್ಭುತ ಸ್ವರೂಪವನ್ನು ನೋಡಿ ಏನೋ ಒಂದು ಭಾರಿ ಹೊಡೆಯುವುದಕ್ಕೇ ಇರತಕ್ಕಂತಹ ಸ್ವರೂಪ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬರ್ತದೆ. ಆದರೆ ಒಂದು ಬಾರಿ ಹಿಡಿಂಬೆ ಭೀಮಸೇನನನ್ನು ನೋಡಿದಾಗ ಅವಳ ಅನಿಸಿಕೆಯನ್ನು ವ್ಯಾಸರು ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರಪಂಚದಲ್ಲಿ ಯಾವುದೇ ಕ್ಷತ್ರಿಯಾಣಿ, ಕ್ಷತ್ರ ಕನ್ಯೆ ಭೀಮಸೇನನನ್ನು ನೋಡಿದರೆ ಬೇರೆ ಯಾವ ಹುಡುಗನನ್ನು ಕೂಡ ವರಿಸಲಿಕ್ಕಿಲ್ಲ ಅನ್ನುವ ಮಾತನ್ನು ಹಿಡಿಂಬೆ ಆಡ್ತಾಳೆ. ಅಷ್ಟು ಸುಂದರವಾದ ಶರೀರ ಸೌಷ್ಠವ, ಪುಟಕ್ಕಿಟ್ಟ ಬಂಗಾರದ ಬಣ್ಣದ ಸುಂದರವಾದಂತಹ ದೇಹ, ಅದರಲ್ಲಿ ಮುಖದಲ್ಲಿ ಕಾಣಿಸತಕ್ಕಂತಹ ವಿಶಿಷ್ಟವಾದ ಕ್ಷತ್ರ ತೇಜಸ್ಸು, ಲೋಕವನ್ನೇ ಆಕರ್ಷಿಸಬಹುದಾದಂತಹ ನೋಟ, ಇವೆಲ್ಲವನ್ನು ಕೂಡ ಆಕೆ ವರ್ಣನೆ ಮಾಡ್ತಾಳೆ. ಅದರ ನಂತರದಲ್ಲಿ ಭೀಮಸೇನನ ಶರೀರ ಸೌಷ್ಠವದ ವರ್ಣನೆ ನಮಗೆ ಬರುವುದು ಉತ್ತರ ಕುಮಾರನ ಮಾತಿನಲ್ಲಿ. ಉತ್ತರ ಕುಮಾರ ಯುದ್ಧದಲ್ಲಿ ಓಡುವ ಸ್ಥಿತಿಯಲ್ಲಿ ಬೃಹನ್ನಳೆ ಅನಿಸಿದಂತಹ ಪಾರ್ಥ ಅವನನ್ನು ನಿಲ್ಲಿಸಿ ಯುದ್ಧದಲ್ಲಿ ಗೆದ್ದು ತರ್ತಾನೆ. ಗೆದ್ದು ಬಂದ ಮೇಲೆ ಇವರನ್ನು ವಿರಾಟನಿಗೆ ಆತ ಉತ್ತರ ಕುಮಾರ ಪರಿಚಯ ಮಾಡಿಕೊಡ್ತಾನೆ. ಇದರಲ್ಲಿ ಯಾರು ಯುಧಿಷ್ಠಿರ, ಯಾರು ಭೀಮಸೇನ, ಯಾರು ಅರ್ಜುನ ಅನ್ನುವುದನ್ನು ಪರಿಚಯ ಮಾಡಿಕೊಳ್ತಾನೆ. ಆಗ ಭೀಮಸೇನನನ್ನು ಪರಿಚಯ ಮಾಡಿಕೊಡಬೇಕಾದರೆ ಆತ ಆಡ್ತಕ್ಕಂತಹ ಒಂದು ಮಾತಿದೆ. ಇವನು ಎದ್ದು ಹೇಗಿದ್ದಾನೆ, ಅಯಂ ಪುನಃ ಮತ್ತ ಗಜೇಂದ್ರಗಾಮಿ, ಮತ್ತ ಗಜೇಂದ್ರಗಾಮಿ ಪ್ರತಪ್ತ ಚಾಮೀಕರ ಚಾರು ದೇಹ, ಚೆನ್ನಾಗಿ ಬಿಸಿ ಮಾಡಿದ ನೀರಾಗಿರತಕ್ಕಂತಹ ಬಂಗಾರದ ಬಣ್ಣದ ಸುಂದರವಾದ ಶರೀರದವ, ಪೃಥ್ವಾಯ ಮಾಂಸಃ ಗುರು ದೀರ್ಘಬಾಹು, ದೀರ್ಘವಾದ ಅಂಶದ ತನಕ ಜ್ಯೋತು ಬಿದ್ದಿರತಕ್ಕಂತಹ ಪೃಥುವಾದ ದಪ್ಪಗಿರತಕ್ಕಂತಹ ಸುಂದರವಾದ ಬಾಹುವುಳ್ಳ ಈತ ವೃಕೋದರ ಪಶ್ಯತ ಪಶ್ಯತ ಏನಂ ಅಂತಾನೆ ಅವ. ನೋಡ್ರಿ ನೋಡ್ರಿ ಇವನನ್ನು, ಅಂದ್ರೆ ನೋಡಿದಷ್ಟು ನೋಡಬೇಕು ಅಂತ ಅನಿಸತಕ್ಕಂತಹ ಸುಂದರ ವ್ಯಕ್ತಿತ್ವ, ಸುಂದರವಾದ ಶಾರೀರಿಕ ಸೌಷ್ಠವ ಉಳ್ಳಂತಹ ಸ್ವರೂಪ ಭೀಮಸೇನದ್ದು. ಕೆಲವರು ಭೀಮಸೇನ ಅಂತ ಹೇಳಿದ್ರೆ ದೊಡ್ಡ ಹೊಟ್ಟೆಯವ ಅಂತ ಭಾವಿಸಿಕೊಂಡಿರ್ತಾರೆ ಭೀಮಸೇನ, ಯಾಕಂದ್ರೆ ಬಂಡಿಯ ಅನ್ನವ ನುಂಡಿತು ಕೂಸು ಅಂತ ಓದಿರ್ತೇವೆ. ಈ ವಾಯುವಿನ ಅವತಾರದ ಭೀಮಸೇನ ಬಂಡಿಯ ಅನ್ನವನ್ನು ಉಣ್ಣುವಷ್ಟು ದೊಡ್ಡ ಹೊಟ್ಟೆ ಆ ಭೀಮಸೇನನಿಗಿತ್ತು ಅಂತ. ಆದರೆ ಭೀಮಸೇನನಿಗೆ ಹೆಸರು ವೃಕೋದರ ಅಂತ. ವೃಕ ಅಂದರೆ ತೋಳ, ತೋಳದ ಹಾಗಿನ ಹೊಟ್ಟೆಯವ ಅಂತ ಅರ್ಥ. ತೋಳದ ಹೊಟ್ಟೆಯವನ ಹೊಟ್ಟೆ ಅಂತ ಅರ್ಥ ಅಲ್ಲ, ತೋಳೆಯ ತೋಳದ ಹೊಟ್ಟೆಯ ಹಾಗೆ ಹೊಟ್ಟೆ ಅಂತ ಅರ್ಥ. ಕೊಂದವ ಬಕಾಸುರನನ್ನು ಕೊಂದ ವೃಕೋದರ. ಬಕ ಅಂದರೆ ಎಷ್ಟು ತಿಂದರೂ ತಿನ್ನಬೇಕು ಅಂತಕ್ಕಂತಹ ಹಕ್ಕಿ. ಅದಕ್ಕೆ ಹತ್ತು ಮೀನು ಸಿಕ್ಕಿದ್ರು ಹತ್ತು ಮೀನು ತಿಂದ ಮೇಲೆಯೂ ಎಷ್ಟೊತ್ತಿಗೆ ಮೀನು ಬರುತ್ತೆ ಅಂತ ನೋಡ್ತಾ ಇರುತ್ತೆ. ಅದಕ್ಕೆ ಹಸಿವು ಖಾಲಿ ಆಗುವುದು ಅಂತಿಲ್ಲ, ತಿಂದಷ್ಟು ತಿನ್ನಬೇಕು ಅಂತಕ್ಕಂತಹ ವ್ಯಕ್ತಿತ್ವಕ್ಕೆ ಬಕ ಅಂತ ಹೆಸರು. ಬಕದ ಹಾಗೆ ಹೊಟ್ಟೆ ಇದ್ದವ ಬಕಾಸುರ, ಎಷ್ಟು ಬೇಕಾದರೂ ತಿನ್ನಬಲ್ಲ ಸಾಮರ್ಥ್ಯವುಳ್ಳವ ಬಕಾಸುರ. ಆದರೆ ಭೀಮಸೇನನ್ನು ಬಕಾಸುರ ಅಂತ ಕರೀಲಿಲ್ಲ, ಅವನನ್ನು ವೃಕೋದರ ಅಂತ ಕರೆದ್ರು. ವೃಕ ತೋಳ ತಿಂತದೆ, ತಿಂದಷ್ಟು ಹೊಟ್ಟೆ ಯಾವತ್ತೂ ದೊಡ್ಡದಾಗುವುದಿಲ್ಲ. ಆ ಚಿಕ್ಕ ಹೊಟ್ಟೆಯಲ್ಲಿ ಎಷ್ಟನ್ನು ಬೇಕಾದರೂ ಅರಗಿಸಿಕೊಳ್ಳಬಹುದಾದ ಶಕ್ತಿ ಇದ್ದಾಗ ಆತನಿಗೆ ವೃಕೋದರ ಅಂತ ಹೆಸರು. ತೋಳದ ಹೊಟ್ಟೆಯ ಹಾಗೆ ಹೊಟ್ಟೆಯುಳ್ಳವ, ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂತ ಮಧ್ವಸ್ವರೂಪದಲ್ಲೂ ಕೂಡ ಅದನ್ನು ವಾಯುದೇವರು ತೋರಿಸಿಕೊಟ್ಟಿದ್ದಾರೆ. ಊಟವಾದ ಮೇಲೆ ಬಹಳಷ್ಟು ಕೇರಳದ ಉದ್ದ ಉದ್ದದ ಬಾಳೆಹಣ್ಣುಗಳನ್ನು ಜೊತೆಗೆ 30 ಕೊಡದಷ್ಟು ಹಾಲನ್ನು ಕುಡಿದಿರತಕ್ಕಂತಹ, ಆ ಮೂಲಕವಾಗಿ ಜಠರದಲ್ಲಿ ಅಂಗುಷ್ಟ ಮಾತ್ರವಾದ ಬೆಂಕಿಯಿಂದ ಪ್ರಪಂಚವನ್ನೇ ಅರಗಿಸಿಕೊಳ್ಳಬಹುದಾದ ಶಕ್ತಿ ಇದೆ ಅಂತ ಸಾರಿರತಕ್ಕಂಥವರು ಶ್ರೀಮದ್ ಆಚಾರ್ಯವರಿಯರು. ಅದನ್ನು ಭೀಮಸೇನ ಸ್ವರೂಪದಲ್ಲೂ ಕೂಡ ಆ ಏಕಚಕ್ರ ನಗರದಲ್ಲಿ ತೋರಿಸಿಕೊಟ್ರು. ಏಕಚಕ್ರ ನಗರದಲ್ಲಿ ಬಕಾಸುರನನ್ನು ಸಂಹಾರ ಮಾಡುವುದಕ್ಕೆ ಯಾವುದೇ ಸ್ವಾರ್ಥ ಭೀಮಸೇನನಿಗಿರಲಿಲ್ಲ, ಕೇವಲ ಲೋಕೋದ್ಧಾರದ ದೃಷ್ಟಿ. ದಿವಸಕ್ಕೆ ಒಬ್ಬೊಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡ್ತಾ ಇದ್ದವ ಬಕಾಸುರ. ಅವನಿಗೆ ಪ್ರತಿ ದಿವಸ ತಿನ್ನುವುದಕ್ಕೆ ಒಬ್ಬ ವ್ಯಕ್ತಿ ಬೇಕು, ಒಂದು ಗಾಳಿ ಆಹಾರ ಬೇಕು. ಲೋಕಕ್ಕೆ ಆ ಏಕಚಕ್ರ ನಗರದ ಇಡೀ ರಾಜ್ಯದ ವ್ಯವಸ್ಥೆಗೆ ಕಂಟಕಪ್ರಾಯನಾಗಿದ್ದಂತಹ ವ್ಯಕ್ತಿ ಆ ದುಷ್ಟ ಬಕಾಸುರ. ಅವನನ್ನು ಸಂಹರಿಸುವುದರ ಮೂಲಕ ಶ್ರೀ ಭೀಮಸೇನ ದೇವ ಇಡೀ ಏಕಚಕ್ರ ನಗರಕ್ಕೆ ದೊಡ್ಡ ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟ, ದೊಡ್ಡ ಭಯವನ್ನು ನಿವಾರಣೆ ಮಾಡಿಬಿಟ್ಟ. ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಜಗ್ನೇ ನಿಘ್ನೇನ ವಿಘ್ನೋ ಬಹುಲ ಬಲಬಕ ಧ್ವಂಸನಾದ್ಯೇನ ಶೋಚ ದ್ವಿಪ್ರಾನುಕ್ರೋಶ ಪಾಶೈಹಿ ಅಸುವಿದ್ರಿತಿ ಸುಖಸ್ಯೇಕಚಕ್ರ ಜನಾನಾಂ. ಏಕಚಕ್ರ ಜನರ ಏಕಚಕ್ರ ಅಂತಕ್ಕಂತಹ ನಗರದಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನರಿಗೆ ಏನು ನಿರಂತರವಾಗಿ ಒಂದು ಭಯ ಇರ್ತಿತ್ತು, ಆ ಭಯವನ್ನೆಲ್ಲ ದೂರ ಮಾಡಿ ಬಕಾಸುರನನ್ನು ಸಂಹಾರ ಮಾಡಿ ಲೋಕಕ್ಷೇಮವನ್ನು ಮಾಡಿರ್ತಕ್ಕಂತಹ ಶ್ರೀ ಭೀಮಸೇನ ದೇವ ಅಂತ ಭೀಮಸೇನನನ್ನು ವರ್ಣನೆ ಮಾಡ್ತಾರೆ. ಭೀಮಸೇನ ಮಹಾಶಕ್ತಿಶಾಲಿ, ಆ ಮೂಲಕವಾಗಿ ಪ್ರಧಾನಾಂಗಂ ಹಿ ಮಾರುತಿ ಅಂತ ದುಷ್ಟ ಸಂಹಾರದಲ್ಲಿ ಶ್ರೀಕೃಷ್ಣನ ಜೊತೆಗೆ ಸಹಕರಿಸಿದಂತಹ ದೊಡ್ಡ ವ್ಯಕ್ತಿತ್ವ ವಾಯುದೇವರ ಭೀಮಸೇನ ರೂಪ. ಅದರ ಜೊತೆಗೆ ಭೀಮಸೇನ ದೇವರಿಗೆ ಅಷ್ಟೇ ಮಾರ್ತವವಾದ ಹೃದಯ ಇತ್ತು, ತುಂಬ ಬೇಸರವಾದ ಅತ್ತು ಬಿಡಬಹುದಾದಂತಹ ಹೃದಯ ಇತ್ತು. ಈ ದೊಡ್ಡವರ ಮನಸ್ಸು ಹೇಗೆ ಅಂತ ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲಂತೆ. ಅದು ವಜ್ರಾದಪಿ ಕಠೋರಾಣಿ ಮೃದೂನಿ ಕೃಸುಮಾದಪಿ ಅನ್ನುವ ಮಾತನ್ನು ಭವಭೂತಿ ಹೇಳ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ವಜ್ರಕ್ಕಿಂತಲೂ ಕಠಿಣವಾದ ಹೃದಯವನ್ನು ತೋರ್ಪಡಿಸ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಹೂವಿಗಿಂತಲೂ ಮಧುರವಾದ ಹೃದಯವನ್ನು ತೋರ್ಪಡಿಸ್ತಾರೆ. ಭೀಮಸೇನ ವಿರಾಟನಗರದಲ್ಲೇ ಭೀಮಸೇನ ಅತ್ತ ವಿಷಯವನ್ನು ವ್ಯಾಸರು ಉಲ್ಲೇಖ ಮಾಡ್ತಾರೆ. ಯಾವಾಗ ಕೀಚಕನಿಂದಾಗಿ ದ್ರೌಪದೀ ದೇವಿಗೆ ತೊಂದರೆಯುಂಟಾಯಿತು, ಆವಾಗ ರಾತ್ರಿಯ ಹೊತ್ತು ಆಕೆ ಭೀಮಸೇನ ಇದ್ದಂತಹ ಅಡಿಗೆಯ ಮನೆಗೆ ಬರ್ತಾನೆ. ಈ ಕೈಯಲ್ಲಿ ಆ ಕುಂತಿದೇವಿಗೋಸ್ಕರ ತನ್ನ ಅತ್ತೆಗೋಸ್ಕರ ಆಕೆ ತೇದದ್ದಿದೆ, ಅದನ್ನು ಬಿಟ್ಟು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡುವುದಕ್ಕೆ ಆಕೆಗೆ ಬಹಳಷ್ಟು ದಾಸಿಯರಿದ್ರು. ಅಂತಹ ಸ್ಥಿತಿಯಲ್ಲಿ ಇವತ್ತು 1 ವರ್ಷದಿಂದ ರಾಣಿಗೋಸ್ಕರ ಕೈಯಲ್ಲಿ ಗಂಧವನ್ನು ತೇದುವ ಕೆಲಸವನ್ನು ಸೈರಂಧ್ರಿಯಾಗಿ ಆಕೆ ಮಾಡ್ತಾ ಇದ್ದಾಳೆ. ಕೈಯಲ್ಲೆಲ್ಲ ಕಜ್ಜಿಯಾಗಿದೆ, ಅದನ್ನು ನೋಡಿ ಹಾಗೆ ಕೈಯನ್ನು ಹಿಡ್ಕೊಂಡು ತನ್ನ ಮುಖಕ್ಕೆ ಆನಿಸಿಕೊಳ್ತಾನಂತೆ. ಸತಸ್ಯಾಹ ಕರವು ದೃಷ್ಟುವ ಕಿಣಿಬದ್ಧವು, ಕಿಣಿ ಅಂತೇಳಿದರೆ ಕಜ್ಜಿಯ ಹಾಗೆ ನಿರಂತರ ಸೇರು ತೇದು ಅಲ್ಲಲ್ಲಿ ಜಡ್ಡು ಕಟ್ಟಿದೆ ಅಂತಹ ಕೈಗಳನ್ನು ಅದನ್ನು ತೆಗೆದು ಮುಖನಾದಾಯ ತನ್ನ ಕೈ ಮುಖಕ್ಕೆ ಅದನ್ನು ಒತ್ತಿಕೊಡ್ತಾನೆ. ರುರೋದಸ ವೃಕೋದರ ಅಂತಾರೆ ವ್ಯಾಸರು, ಅತ್ತು ಬಿಟ್ಟ ವೃಕೋದರ ಅಂತ. ಕಣ್ಣಲ್ಲಿ ನೀರು ಹಾಕಿ ಆಕೆಯ ಕೈಯನ್ನು ಒತ್ತೆ ಮಾಡಿ ದೃಪದ ಮದುವೆ ಮಾಡಿಕೊಡುವ ಹೊತ್ತಿಗೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿರೇರಿತವ್ಯಾತ್ವಯೇಯಂತ ಆದೇಶವನ್ನು ಕೊಟ್ಟ. ಧರ್ಮಾರ್ಥ ಕಾಮಗಳಲ್ಲಿ ಈಕೆಯನ್ನು ಮುಂದಿಟ್ಟುಕೊಂಡು ನಡ್ಕೊಂಡು ಹೋಗಿ, ಸಹಧರ್ಮಿಣಿಯನ್ನಾಗಿ ಮುಂದುವರಿಸಿಕೊಂಡು ಹೋಗಿ, ಆದರೆ ನಿನ್ನನ್ನೇ ರಕ್ಷಣೆ ಮಾಡುವುದಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂತಹ ಅಸಹಾಯಕ ಸ್ಥಿತಿಯಲ್ಲಿ ನಾವಿರುವಂತಹ ಸ್ಥಿತಿ ಬಂದು ಹೋಯಿತು. ಯಾವ ಕರ್ಮದ ಫಲವೋ ಅನ್ನುವ ಮಾತನ್ನು ಭೀಮಸೇನ ಅಲ್ಲಿ ಆಡ್ತಾನೆ. ಮಹಾಶಕ್ತಿಶಾಲಿಯಾದ ಪರವೀರಹ ಅಂತ ಶಬ್ದ ಬಳಸ್ತಾರೆ ಅಲ್ಲಿ. ರುರೋಧ ಪರವೀರಹ, ಇನ್ ಶಕ್ತಿ ಶತ್ರುಗಳನ್ನು ಸಂಹಾರ ಮಾಡುವ ಮಹಾ ಸಾಮರ್ಥ್ಯವುಳ್ಳಂತಹ ಭೀಮಸೇನ ಈ ತನ್ನ ಪತ್ನಿಯ ಪರಿಸ್ಥಿತಿಯನ್ನು ನೋಡಿ ಕಣ್ಣಲ್ಲಿ ನೀರು ಹಾಕಿಕೊಂಡು ಬಿಟ್ಟ. ಅದರ ಜೊತೆಗೆ ವಿವಾಹದ ಮಹತ್ವವನ್ನೆಲ್ಲ ಆ ಸಮಯದಲ್ಲಿ ನಿರೂಪಣೆ ಮಾಡ್ತಾನೆ. ವಿವಾಹ ಅನ್ನುವುದು ವಹ ಅಂದರೆ ಹೊರುವುದು ಅಂತ ಅರ್ಥ, ವಿಶೇಷೇಣ ಹೊರುವುದು ಅಂತ. ಅದರಿಂದ ಸಂಸ್ಕೃತದಲ್ಲಿ ವಿವಾಹ ಅನ್ನುವ ಶಬ್ದ ಅಷ್ಟು ಚಂದ ಇಲ್ಲ, ಬೇರೆ ಕಲ್ಯಾಣ ಶೋಭನ ಇತ್ಯಾದಿ ಶಬ್ದಗಳೇ ಹೆಚ್ಚು ಪ್ರಸಕ್ತ. ವಿವಾಹ ಅಂತ ಹೇಳಿ ವಿವಾಹ ಇತಿ ಸಂಸ್ಕಾರ ಅಂತ ನಮ್ಮ ಮನುಷ್ಯನ ಮದುವೆಗೆ ವಿವಾಹ ಅಂತ ಕರೆಯುವುದು. ದೇವರ ಮದುವೆಯನ್ನು ಸಾಮಾನ್ಯ ವಿವಾಹ ಅಂತ ಕರಿಬಾರ್ದು. ಏನು ರುಕ್ಮಿಣಿ ವಿವಾಹ ಅಂತ ಹೇಳುವುದಕ್ಕಿಂತ ರುಕ್ಮಿಣಿ ಕಲ್ಯಾಣ ಅನ್ನುವುದೇ ಸರಿ, ಶ್ರೀನಿವಾಸ ವಿವಾಹ ಅಂತ ಹೇಳುವುದಕ್ಕಿಂತ ಶ್ರೀನಿವಾಸ ಕಲ್ಯಾಣ ಅನ್ನುವುದೇ ಸರಿ. ಯಾಕಂದರೆ ವಿವಾಹ ಅಂದಾಗ ಹೊರುವುದು ಅನ್ನೋ ಒಂದು ಶಬ್ದ ಬರ್ತದೆ, ಹೊರುವುದು ಅಂತ ಕೇಳಿದರೆ ಅಷ್ಟು ಚಂದ ಆಗೋದಿಲ್ಲ. ವಿಶೇಷೇಣ ಹೊರುವುದು, ವಿಶೇಷೇಣ ವಹನಂ ವಿವಾಹ ಅಂತ. ಯಾರನ್ನು ಹೊರುವುದು? ಜವಾಬ್ದಾರಿಯನ್ನು ಹೊರುವುದು. ಇಬ್ಬರೂ ಸೇರಿ ಸಮಾಜದ ವಿಶಿಷ್ಟ ಜವಾಬ್ದಾರಿಯನ್ನು ಹೊರುವುದಕ್ಕೆ ವಿವಾಹ ಅಂತ ಹೆಸರು. ಅದರಲ್ಲಿ ಈತನಿಗೆ ತನ್ನ ಪತ್ನಿಯ ಸಂರಕ್ಷಣೆಯ ಜವಾಬ್ದಾರಿಯೂ ಕೂಡ ಇದೆ. ಆ ಜವಾಬ್ದಾರಿಯನ್ನು ಇವತ್ತು ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಕೊರಗನ್ನು ಭೀಮಸೇನ ಅಲ್ಲಿ ವ್ಯಕ್ತಪಡಿಸ್ತಾನೆ. ಸಾಮಾನ್ಯ ಮನುಷ್ಯನ ಹಾಗೆ ಕಣ್ಣೀರು ಹಾಕಿ ಅದನ್ನು ತೋರ್ಪಡಿಸತಕ್ಕಂತಹ ವ್ಯಕ್ತಿತ್ವ ಒಂದು ಲೆಕ್ಕದಲ್ಲಿ ಬಹು ಮಾನಸಿಕವಾಗಿ ತನ್ನ ಉದ್ವೇಗವನ್ನು ತನ್ನ ಭಾವನೆಯನ್ನು ಪತ್ನಿಯ ಮುಂದೆ ನಿರೂಪಿಸುವ ರೀತಿಯಲ್ಲಿ ಭೀಮಸೇನ ತೋರ್ಪಡಿಸಿಕೊಳ್ತಾನೆ. ಆ ಕ್ಷಣದಲ್ಲಿ ಸಿಟ್ಟು ಮಾಡಿಕೊಳ್ತಾನೆ, ತನ್ನ ಪತ್ನಿಯ ಈ ಸಿಟ್ಟಿಗೆ ಈ ಸ್ಥಿತಿಗೆ ಕಾರಣೀಭೂತನಾದ ಕೀಚಕನನ್ನು ಸಂಹರಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆ ಕ್ರಮದಲ್ಲಿ ಕೀಚಕ ಉಪಕೀಚಕರನ್ನು ಸಂಹಾರ ಮಾಡಿದವ ಭೀಮಸೇನ. ದ್ರೌಪದೀ ದೇವಿಯ ಪ್ರತಿಯೊಂದು ಕ್ಲೇಶಕ್ಕೂ ಕೂಡ ಅದಕ್ಕೆ ನೇರವಾಗಿ ಪ್ರತಿಸ್ಪಂದಿಸಿ ಆಕೆಯ ಕ್ಲೇಶವನ್ನು ಪರಿಹರಿಸಿದವ ಭೀಮಸೇನ. ಸೌಗಂಧಿಕಾ ಪುಷ್ಪವನ್ನು ತಂದುಕೊಡುವುದು ಆಕೆ ಕೇಳಿದ್ದು ಭೀಮಸೇನನ ಮೂಲಕ. ಈ ರೀತಿಯಲ್ಲಿ ದ್ರೌಪದೀ ದೇವಿಯ ಸಂರಕ್ಷಣೆಯ ವಿಷಯದಲ್ಲಿ ಮೊದಲ ಮೆಟ್ಟಿಲನ್ನು ಇಟ್ಟಿರ್ತಕ್ಕಂತಹ ಸಾಕ್ಷಾತ್ ವಾಯುಸ್ವರೂಪ ಅನ್ನುವುದು ನಮಗೆ ಸ್ಪಷ್ಟವಾಗುತ್ತೆ. ಇನ್ನೊಂದು ಸಂದರ್ಭ ಅಲ್ಲಿ ನಮಗೆ ಕಾಣಿಸುವುದು, ದ್ರೌಪದೀ ದೇವಿಯನ್ನು ಕುರುಕುಲದ ಸಭೆಗೆ ಕರ್ಕೊಂಡು ಬರ್ತಾನೆ ದುರುಳ ದುಶ್ಯಾಸನ. ಆಕೆಯ ಮೇಲೆ ಕೈ ಮಾಡಿದಂತಹ ಸ್ಥಿತಿಯಲ್ಲಿ ಭೀಮಸೇನ ಹೇಳುವ ಮಾತು ಅರ್ಜುನನನ್ನು ಕುರಿತು ಹೇಳ್ತಾನೆ. ಈ ಪರಿಸ್ಥಿತಿಯಲ್ಲಿ ನಾವು ಸುಮ್ಮನೆ ಇರುವುದು ಸರಿಯಲ್ಲ ಅರ್ಜುನ, ಧನಂಜಯ ಅಂತ ಉಲ್ಲೇಖ ಮಾಡ್ತಾನೆ, ಇದು ಸರಿಯಲ್ಲ. ಯಾಕೆ ಅಂತ ಹೇಳಿದರೆ ಮನುಷ್ಯನಿಗೆ ಪ್ರಪಂಚದಲ್ಲಿ ರಕ್ಷಕವಾಗಿರುವ ಜ್ಯೋತಿಷ್ಯುಗಳು ಮೂರು ಅಂತ, ಮೂರು ಜ್ಯೋತಿಷಿಗಳಿದ್ದಾವೆ. ಅಪತ್ಯಂ, ಒಂದು ಮೊದಲನೆಯ ಜ್ಯೋತಿಷು ಅಂತ ಹೇಳಿದರೆ ಅಪತ್ಯ ಅಂದರೆ ಮಗ, ಎರಡನೆಯದ್ದು ಧರ್ಮ, ಮೂರನೆಯದ್ದು ವಿದ್ಯೆ. ಈ ವಿದ್ಯಾ ಧರ್ಮ ಅಪತ್ಯ ಅನ್ನುವುದು ಮನುಷ್ಯನ ಜೀವನದಲ್ಲಿ ಬೆಳಗತಕ್ಕಂತಹ ಮೂರು ಜ್ಯೋತಿಷ್ಯುಗಳು, ಮೂರು ಬೆಳಕುಗಳು. ಅದರಲ್ಲಿ ಎರಡು ಅವನ ಜೊತೆಗೆ ಬಂದು ಅವನನ್ನು ರಕ್ಷಣೆ ಮಾಡುವಂಥದ್ದು, ಒಂದು ಇಲ್ಲಿ ಇದ್ದು ಅವನನ್ನು ರಕ್ಷಣೆ ಮಾಡುವಂಥದ್ದು. ವಿದ್ಯೆ ಮತ್ತು ಕರ್ಮ ಅದು ಅವನ ಜೊತೆಗೆ ಬರ್ತದೆ, ಅವನು ಇವತ್ತು ಅಧ್ಯಯನ ಮಾಡಿದ ಪಾರತ್ರಿಕವಾದ ವಿದ್ಯೆಯ ಮೂಲಕವಾಗಿ ಆತ ಮುಂದಿನ ಜನ್ಮದಲ್ಲಿ ಅದನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಶಕ್ಯವಾಗ್ತದೆ. ಇನ್ನೊಂದು ಅವ ಮಾಡಿದ ಕರ್ಮ ಧರ್ಮ, ಅವನು ಮಾಡಿದ ಪುಣ್ಯ ಆತನ ಆತ್ಮ ಚೈತನ್ಯದ ಜೊತೆಗೆ ಸಾಗಿ ಹೋಗುತ್ತೆ. ಇನ್ನೊಂದು ಅವನ ರಕ್ಷಣೆಗಿರುವಂತಹದ್ದು ಅಪತ್ಯ. ಅಪತ್ಯ ಅಂದರೆ ಕೆಳಗೆ ಬೀಳದೇ ಇದ್ದ ಹಾಗೆ ತಡೆಯುವಂತಹದ್ದು ಅಂತ ಅರ್ಥ. ನ ಪಾತಯತೀತ್ಯಪತ್ಯಂ ಅಂತ, ಆತ ಪುತ್ ಮೊದಲಾದ ನರಕಗಳಿಗೆ ಬೀಳದೇ ಇದ್ದ ಹಾಗೆ ತಡೆಯುವ ವ್ಯಕ್ತಿಗೆ ಅಪತ್ಯ ಅಂತ ಹೆಸರು, ಮಗ ಅಂತ. ಯಾವಾಗ ಪತ್ನಿಯ ಮೇಲೆ ಪರರು ಕೈ ಮಾಡಿ ಬಿಡ್ತಾರೋ ಆವಾಗ ನಮ್ಮ ಜ್ಯೋತಿಷು ಅನಿಸಿದಂತಹ ಅಪತ್ಯವೇ ಸತ್ತು ಹೋದ ಹಾಗೆ ಆಗುತ್ತೆ. ಆದ್ದರಿಂದ ಈ ಕ್ಷಣದಲ್ಲಿ ನಾವು ಸುಮ್ಮನಿರುವ ಹಾಗಿಲ್ಲ, ನಾವು ಎಚ್ಚೆತ್ತುಕೊಳ್ಳಬೇಕು ಅಂತ ಧನಂಜಯನ ಮುಂದೆ ಭೀಮಸೇನ ಆಡುವ ಮಾತು ನಮಗೆ ಅತ್ಯಂತ ಬೋಧಕವಾದದ್ದು. ಇವತ್ತು ಶರೀರ ಏನು ಶಾಶ್ವತ ಅಲ್ಲ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಟಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ. ಈ ಬಿದ್ದು ಹೋಗತಕ್ಕಂತಹ ಶರೀರ ಅದು ಯಾಕೆ ಬಿದ್ದು ಹೋಗುತ್ತೆ ಅಂತ ಕೇಳಿದರೆ ವ್ಯಾಸರೇ ಹೇಳುವುದು, ಇದನ್ನು ನಿಶ್ಚಯ ಮಾಡಿಕೊಳ್ಳಿ. ಶರೀರ ಏನು ಶಾಶ್ವತ ಅಲ್ಲ. ಯಾಕಂದರೆ ಶರೀರ ಎಂಬುದು ಅನ್ನಮಯ, ಅನ್ನದಿಂದ ನಿರ್ಮಾಣವಾದದ್ದು. ನಾವು ಉಣ್ಣುವ ಅನ್ನವೇ ಶರೀರವಾಗುತ್ತೆ. ನಾವು ಯಾವ ಅನ್ನವನ್ನು ಉಣ್ತಾ ಇದ್ದೇವೆ ಅದು ಇವತ್ತು ಬೆಳಗ್ಗೆ ಮಾಡಿದ ಅನ್ನ, ರಾತ್ರಿಯ ಹೊತ್ತಿಗೆ ಅದನ್ನು ಹಳಸಿದ್ದು ಅಂತ ನಾವು ಕರಿತೇವೆ. ಯತ್ ಪ್ರಾತಃ ಸಂಸ್ಕೃತಂಚಾನ್ನಂ ಸಾಯಂ ತಚ್ಚ ವಿನಶ್ಯತಿ ತದೀಯ ರಸ ಸಂಪುಷ್ಟೇ ಕಾಯೇ ಕಾನಾಮ ನಿತ್ಯತ ಅಂತ ಕೇಳ್ತಾರೆ. ಆ ಅನ್ನ ಪ್ರಾತಃ ಕಾಲದಲ್ಲಿ ಸಿದ್ಧಗೊಳಿಸಿತ್ತು, ಸಾಯಂಕಾಲದ ಹೊತ್ತಿಗೆ ಹಳಸಿ ಹೋಯಿತು ಅಂತ ಹೇಳ್ತೇವೆ. ಅದೇ ಅನ್ನದಿಂದಲೇ ನಿರ್ಮಿತವಾದದ್ದು ಈ ಶರೀರ. ಇಂತಹ ಶರೀರ ಆ ಅನ್ನದ ಹಾಗೆ ಅನಿತ್ಯವಾದದ್ದು. ಅದು ನಿತ್ಯವಾಗುವುದಕ್ಕೆ ಹೇಗಪ್ಪ ಸಾಧ್ಯ? ಆದ್ರಿಂದ ಈ ಶರೀರ ಬಿದ್ದು ಹೋದ ಮೇಲೆ ಇದಕ್ಕೆ ಎರಡೇ ಗತಿ. ಮಣ್ಣಿನ ಒಳಗೆ ಹಾಕಿದರೆ ಅದು ಮಣ್ಣಾಗಿ ಹೋಗುತ್ತೆ, ಬೆಂಕಿಯಲ್ಲಿ ಹಾಕಿದರೆ ಕಟ್ಟಿಗೆಯ ಹಾಗೆ ಭಸ್ಮವಾಗುತ್ತೆ. ಕಾಷ್ಠ ವಿಷ್ಠಾ ಸಮಸ್ಯೆ ಚ. ವಿಷ್ಠ ಅನ್ನೋದು ಶರೀರದಿಂದ ಹೊರಗೆ ಹೋದ ಅಮೇಧ್ಯ, ಅದು ಮಣ್ಣಿನಲ್ಲಿ ಬಿದ್ದಾಗ ಮಣ್ಣಾಗಿ ಹೋಗುವ ಹಾಗೆ ಅಥವಾ ಕಾಷ್ಠದ ಹಾಗೆ ಬೆಂಕಿಯಲ್ಲಿ ಭಸ್ಮವಾಗುವ ಹಾಗೆ ಈ ಶರೀರಕ್ಕೆ ಎರಡೇ ಗತಿ, ಒಂದೋ ಮಣ್ಣು ಒಂದೋ ಭಸ್ಮ ಅನ್ನುವುದು ಈ ಶರೀರಕ್ಕೆ ಗತಿ. ಇಂತಹ ಶರೀರದಿಂದ ಶಾಶ್ವತವಾದದ್ದನ್ನು ಸಂಪಾದಿಸಿಕೊಳ್ಳುವುದು ನಾವು ಮಾಡಬೇಕಾದದ್ದು. ಶಾಶ್ವತವಾದದ್ದು ಯಾವುದು? ವಿದ್ಯಾ ಕರ್ಮ ಸುತಾಹ ಇತಿ. ಒಂದು ಪಾರತ್ರಿಕವಾದ ಆತ್ಮವಿದ್ಯೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಎರಡನೆಯದ್ದು, ಈ ಆತ್ಮಕ್ಕೆ ಈ ಸಂಸಾರದಿಂದ ಮೋಚಕವಾದ ನಿವೃತ್ತ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಮೂರನೆಯದ್ದು, ಒಳ್ಳೆಯ ಸಂತಾನವನ್ನು ಪಡಿಬೇಕು. ಸತ್ಸಂತತಿ ಇಲ್ಲಿದ್ದುಕೊಂಡು ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂತಹ ಅನುಷ್ಠಾನಗಳನ್ನು ಹಾಗೆಯೇ ನಡೆಸಿಕೊಂಡು ಮುಂದೆ ಹೋಗಿ ಪಿತೃಕರ್ಮಾದ್ಯ ಅನುಷ್ಠಾನಗಳನ್ನು ನಡೆಸುವುದರ ಮೂಲಕ ಈ ನಮ್ಮ ಹಿರಿಯರಿಗೆ ತಾರಕನಾಗ್ತಾನೆ. ಈ ಮೂರನ್ನು ಹೆಚ್ಚು ಗಟ್ಟಿಯಾಗಿ ನಾವು ಸಂಪಾದನೆ ಮಾಡಬೇಕು ಅನ್ನುವ ಸಂದೇಶವನ್ನು ಭೀಮಸೇನ ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗದಲ್ಲಿ ಲೋಕಕ್ಕೆ ಕೊಡ್ತಾನೆ. ಹೀಗೆ ಭೀಮಸೇನ ದೇವರ ಮಹಾಭಾರತದಲ್ಲಿ ನಾವು ಗಮನಿಸಿದಾಗ ಭೀಮಸೇನನ ವ್ಯಕ್ತಿತ್ವವೇ ಅದ್ಭುತ. ಭಗವಂತ ಶ್ರೀಕೃಷ್ಣ ಭೀಮಸೇನನ್ನು ಪ್ರಶಂಸಿಸತಕ್ಕಂತಹ ಮಾತುಗಳನ್ನು ಕೇಳಿದಾಗ, ಯುದ್ಧದಲ್ಲಿ ಕೃಷ್ಣ ಹೇಳ್ತಾನೆ ಈ ಯುದ್ಧದ ಭಾರ ಎಲ್ಲ ತ್ವಯಿ ಭಾರ ಸಮಾಹಿತ, ಯುದ್ಧದ ಈ ಯುದ್ಧದ ಸಮಗ್ರ ನೊಗವನ್ನು ಹೊರತಕ್ಕಂತಹ ನಿಮ್ಮ ತಮ್ಮ ಅರ್ಜುನ ಇದ್ದಾನೆ, ಆದರೆ ಭಾರಪೂರ್ತಿ ನಿನ್ನ ಮೇಲೆ. ಈ ಯುದ್ಧದಲ್ಲಿ ಯಾರ್ಯಾರು ನಮ್ಮ ಕಡೆಯಿಂದ ಭಾಗವಹಿಸ್ತಾರೆ ಅವರೆಲ್ಲರ ಆಯುಷ್ಯದ ನಿಯಾಮಕ ಶಕ್ತಿ ನೀನು ಅಂತ ಭೀಮಸೇನನಿಗೆ ಹೇಳ್ತಾನೆ. ಅವರನ್ನೆಲ್ಲ ಬದುಕುವ ಹಾಗೆ ನೋಡಿಕೊಳ್ಳಬೇಕಾದವ ನೀನು, ಆಮೇಲೆ ಅವರನ್ನು ಸಾಯಿಸುವುದಕ್ಕೆ ನಾನಿದ್ದೇನೆ ಅಂತ ಕೃಷ್ಣ ಒಳಗೊಳಗೆ ಹೇಳಿಕೊಳ್ತಾನೆ. ಯುದ್ಧದಲ್ಲಿ ಅವರು ಸಾಯಬಾರದು, ಯುದ್ಧ ಮುಗಿದ ಮೇಲೆ ಆಮೇಲೆ ಅವರನ್ನೆಲ್ಲ ಅಶ್ವತ್ಥಾಮನ ಮೂಲಕ ಸಂಹಾರ ಮಾಡಬೇಕು ಅನ್ನೋದು ನನ್ನ ಸಂಕಲ್ಪ. ಆದರೆ ಯುದ್ಧದ ಕಾಲದಲ್ಲಿ ಓಢವ್ಯಾಹ ಇತರೇ ಜನಾಹ, ಇವರನ್ನೆಲ್ಲ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಭೀಮಸೇನನದ್ದು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಯುದ್ಧದ ಪೂರ್ಣ ಜವಾಬ್ದಾರಿಯನ್ನು ಭೀಮಸೇನನ ಮೇಲೆ ಹಾಕುವುದರ ಮೂಲಕ ಏನು ಬಳಿತ್ತ ಸೂಕ್ತ ಬಟ್ ಅಂತ ಪ್ರಾರಂಭ ಮಾಡುತ್ತೆ. ಸಾಕ್ಷಾತ್ ಬಲಸ್ವರೂಪಿಯಾಗಿರತಕ್ಕಂಥವ ಭೀಮಸೇನ ಅಂತ ಹೇಳುತ್ತೆ, ಅದು ನಮಗೆ ಸ್ಫುಟವಾಗಿ ಗೋಚರಿಸುತ್ತೆ. ಒಂದು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನಮಗೆ ತುಂಬಿಸತಕ್ಕಂತಹ ಶಕ್ತಿ ವಾಯುಶಕ್ತಿ. ಅದರಲ್ಲೇ ಒಂದು ಮಹಾಭಾರತ ಬರಿಯ ಕಥೆ ಅಲ್ಲ, ಅದರ ಒಳಗೆ ಅಧ್ಯಾತ್ಮ ತುಂಬಿದೆ. ಭೀಮಸೇನ ಅನ್ನುವುದು ಒಂದು ವ್ಯಕ್ತಿ ಅಲ್ಲ, ಅದೊಂದು ತತ್ವವಾಗಿ ನಮಗೆ ಸಿಗುತ್ತೆ. ಆ ತತ್ವದಲ್ಲಿ 10 ತತ್ವಗಳನ್ನು ಆಚಾರ್ಯರು ಹೇಳ್ತಾರೆ. ಭೀಮಸೇನ ಅನ್ನುವುದು 10 ತತ್ವಗಳನ್ನು ಪ್ರತಿನಿಧಿಸುತ್ತದೆ. ಅದರಲ್ಲಿ ಮೊದಲ 3 ತತ್ವಗಳು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ. ಮನುಷ್ಯನನ್ನು ಉದ್ಧರಿಸುವುದಕ್ಕೋಸ್ಕರ ಇರತಕ್ಕಂತಹ 3 ತತ್ವ ಅದು. ಜ್ಞಾನಭಕ್ತಿ ವೈರಾಗ್ಯಗಳೇ ಮನುಷ್ಯನ ಉದ್ಧಾರಕ್ಕೆ ಹೇತು, ಉಳಿದದ್ದೆಲ್ಲವೂ ಜ್ಞಾನಭಕ್ತಿ ವೈರಾಗ್ಯಕ್ಕೆ ಪೂರಕ. ಅದು ಸಂಪತ್ತು ಇರಬಹುದು ಅಥವಾ ಐಹಿಕ ಸಂಪತ್ತುಗಳು, ಪಾರತ್ರಿಕ ಸಂಪತ್ತು ಅಂತ ಕೆಲವೊಂದು ಬೇರೆ ಬೇರೆ ಅನಿಷ್ಟವಾದ ಪುಣ್ಯಗಳು ಅಂತ ಕರಿತೇವೆ ಅದನ್ನು. ಪಾರತ್ರಿಕ ಸಂಪತ್ತು ಸ್ವರ್ಗವನ್ನು ತಂದುಕೊಡತಕ್ಕಂಥದ್ದು, ಸ್ವರ್ಗಕ್ಕೆ ಕಾರಣೀಭೂತವಾದ ನಾನಾ ರೀತಿಯ ಪುಣ್ಯವೂ ಕೂಡ ಇವನಿಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ತುಂಬಿಸಿದಾಗಲೇ ಅದು ಸಾರ್ಥಕವಾಗುವುದು. ಎಷ್ಟೇ ಒಳ್ಳೆಯ ಧರ್ಮಾಚರಣೆ, ದೇವಸ್ಥಾನ ನಿರ್ಮಾಣ ಮಾಡಿ ದೇವಸ್ಥಾನದಲ್ಲಿ ಸರಿಯಾದ ಅರ್ಚನೆಯ ವ್ಯವಸ್ಥೆಯನ್ನು ನಾವು ನಡೆಸಿದರೂ ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇತ್ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಎಷ್ಟೇ ನಾವು ಧರ್ಮಾನುಷ್ಠಾನವನ್ನು ಸ್ವನಿಷ್ಠಿತ ಶಾಸ್ತ್ರ ಹೇಳಿದ ಕ್ರಮದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿದರೂ ಅದು ಭಗವಂತನ ಕಥೆಯನ್ನು ಕೇಳುವಲ್ಲಿ ಆಸಕ್ತಿಯನ್ನು, ಭಗವಂತನ ಚಿಂತನೆಯನ್ನು ಮತ್ತೊಬ್ಬರಲ್ಲಿ ತುಂಬಿಸುವ ಹಾಗೆ ಮಾಡುವ ಕೀರ್ತನೆಗಳಲ್ಲಿ ನಮ್ಮಲ್ಲಿ ಆಸಕ್ತಿಯನ್ನು ತುಂಬಿಸದೇ ಹೋದ ಪಕ್ಷದಲ್ಲಿ ಆ ಕರ್ಮಾನುಷ್ಠಾನಗಳೆಲ್ಲ ಬರಿಯ ಶ್ರಮವಾಗಿ ಬಿಡುತ್ತೆ ಅನ್ನುವ ಮಾತುಗಳನ್ನು ನಾವು ಕೇಳಿದಾಗ ಜ್ಞಾನ ಭಕ್ತಿ ವೈರಾಗ್ಯಗಳ ಕಡೆಗೆ ಮನಸ್ಸು ಸಾಗಬೇಕು. ಆ ಸಾಗುವುದಕ್ಕೋಸ್ಕರವೇ ಕಲಿಯುಗದಲ್ಲಿ ಭಗವಂತ ವಾಯುದೇವರನ್ನು ಆದೇಶ ಮಾಡಿದ್ದು. ಎಲ್ಲರೂ ಭಕ್ತಿಯಿಂದ ವಿಮುಖವಾಗಬೇಕಾದ ಸ್ಥಿತಿ ಬಂದಿದೆ. ಯಾಕಂದರೆ ಭಕ್ತಿ ಎನ್ನುವುದು ನಮಗಿಂತ ಶ್ರೇಷ್ಠನಾದ ವ್ಯಕ್ತಿಯಲ್ಲಿ ಮಾಡುವ ಪ್ರೀತಿ. ಚಿಕ್ಕವರಲ್ಲಿ ಮಾಡುವ ಪ್ರೀತಿಯನ್ನು ನಾವು ವಾತ್ಸಲ್ಯ ಅಂತ ಕರಿತೇವೆ. ಸಮಸ್ಕಂದರಲ್ಲಿ ಸಮಾನ ವಯಸ್ಕರಲ್ಲಿ ಮಾಡುವ ಪ್ರೀತಿಯನ್ನು ನಾವು ಸ್ನೇಹ ಅಂತ ಕರಿತೇವೆ. ಅದು ಭಿನ್ನಲಿಂಗಕವಾದಾಗ ಪ್ರೇಮ ಅಂತ ಕರಿತೇವೆ. ದೊಡ್ಡವರಲ್ಲಿ ಮಾಡುವ ಪ್ರೀತಿಯನ್ನು ಭಕ್ತಿ ಅಂತ ಕರಿತೇವೆ. ಅದರಿಂದ ಪ್ರೀತಿಯೇ ಅದು ಮಹಾತ್ಮ್ಯ ಜ್ಞಾನಪೂರ್ವವಾದಾಗ ಆ ಪ್ರೀತಿಯನ್ನು ನಾವು ಭಕ್ತಿ ಅಂತ ಕರೆಯುವುದು. ಈ ಯಾವತ್ತು ಮಹಾತ್ಮ್ಯ ಜ್ಞಾನ ಬರಬೇಕು ಅಂತಾದರೆ, ಉತ್ತಮ ಅನ್ನುವ ಭಾವ ಬರಬೇಕು ಅಂತಾದರೆ, ನಮಗಿಂತ ಭಿನ್ನವಾದ ಒಂದು ಪರಶಕ್ತಿ ಇರಲೇಬೇಕು. ನಾನೇ ದೇವರು ಅಂತಾದ ಪಕ್ಷದಲ್ಲಿ ಉತ್ತಮ ಅನ್ನುವ ಮನೋಭಾವ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಕ್ಕಿಂತಲೂ ಉತ್ತಮ ಅನ್ನುವ ಮನೋಭಾವ ಇಲ್ಲದೆ ಹೋದರೆ ಭಕ್ತಿ ಮೂಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಕ್ತಿಗೆ ಲೋಕದಲ್ಲಿ ನಮಗೆಲ್ಲರಿಗಿಂತ ಭಿನ್ನವಾದ, ಸರ್ವೋತ್ಕೃಷ್ಟವಾದ, ಸಕಲ ಗುಣಪೂರ್ಣವಾದ, ಸಕಲ ದೋಷ ವಿದೂರವಾಗಿರತಕ್ಕಂತಹ, ನಮ್ಮ ರಕ್ಷಣೆಗೋಸ್ಕರವೇ ನಾಲ್ಕು ಕೈಗಳನ್ನು, ಅದು ಕೇವಲೋದ್ಯೋಗಿನೋ ಜಗದ್ರಕ್ಷಾ ಕೇವಲೋದ್ಯೋಗಿನ ಅಂತ, ಜಗತ್ತಿನ ರಕ್ಷಣೆಯನ್ನು ಬಿಟ್ಟು ಬೇರೆ ಉದ್ಯೋಗವೇ ಇಲ್ಲ, ಸ್ವಾರ್ಥಪರವಾದ ಚಿಂತನೆಯೇ ಇಲ್ಲ, ಯತ್ರ ತ್ರಿಸರ್ಗೋ ಮನುಷ್ಯ, ಅವನಿಗೋಸ್ಕರ ಏನನ್ನೂ ಮಾಡುವುದಿಲ್ಲ, ಅಂತಹ ಒಂದು ಪರತತ್ವದ ಚಿಂತನೆ ಲೋಕಕ್ಕೆ ಸಿಕ್ಕಿದಾಗ ಮಾತ್ರ ಭಕ್ತಿಯನ್ನು ಮಾಡುವುದರ ಮೂಲಕ, ಭಕ್ತಿಯ ಜೊತೆ ಜೊತೆಗೆ ಜ್ಞಾನವನ್ನು ಎತ್ತರಿಸಿಕೊಳ್ಳುವುದರ ಮೂಲಕ, ಜ್ಞಾನ ಭಕ್ತಿಗಳ ಎತ್ತರಿಕೆಯ ಮೂಲಕವಾಗಿ ಲೋಕದಲ್ಲಿ ಅವನಿಗೆ ವೈರಾಗ್ಯ ಮೂಡುವುದರ ಮೂಲಕ ಅವ ತನ್ನನ್ನು ತಾನು ಉದ್ಧರಿಸಿಕೊಳ್ಳುವುದಕ್ಕೆ ಶಕ್ಯವಾಗುತ್ತೆ. ಸರಿ, ಒಂದು 10 ನಿಮಿಷಗಳಲ್ಲಿ ಅವರಿಗೆ ಸ್ವಲ್ಪ ನಿದ್ದೆ ಬರುವ ಹಾಗೆ ಮಾಡ್ತೇನೆ ಅಂತ. ಇಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಎತ್ತರಿಸುವುದಕ್ಕೋಸ್ಕರ, ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳು ಒಂದರಿಂದ ಒಂದು ಆಗುವುದಲ್ಲ. ನಾವು ಇವತ್ತು ಯಾವುದೇ ಒಂದು ಕರ್ಮಾನುಷ್ಠಾನ ಮಾಡುವಾಗ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥ ಅಂತ ಹೇಳ್ತೇವೆ. ನಾವು ಹೇಳದೆ ಹೋದ್ರೂ ಪುರೋಹಿತರು ಹೇಳ್ತಾರೆ, ನಮ್ಗೆ ಗೊತ್ತಾಗದೆ ಹೋದ್ರೂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥ ಹೇಳಬೇಕು. ಯಾಕಂದ್ರೆ ದೊಡ್ಡ ಸಾಧನೆ ಅದು, ಜೀವನದಲ್ಲಿ ಸಂಪಾದಿಸುವ ದೊಡ್ಡ ಸಾಧನೆ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿ. ಅದರಲ್ಲಿ ಜ್ಞಾನದಿಂದ ಭಕ್ತಿಯೋ, ಭಕ್ತಿಯಿಂದ ಜ್ಞಾನವೋ, ವೈರಾಗ್ಯದಿಂದ ಜ್ಞಾನವೋ ಅಂತ ತುಂಬ ಕನ್ಫ್ಯೂಷನ್ ಇದೆ. ಯಾವುದರಿಂದ ಯಾವುದು, ಕಾರ್ಯಕಾರಣ ಭಾವ ಹೇಗೆ? ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕಾರ್ಯಕಾರಣ ಭಾವ ಹೇಳ್ತಾರೆ. ಜ್ಞಾನದಿಂದ ಭಕ್ತಿ ಅಂತಾರೆ, ಭಕ್ತಿಯಿಂದ ಜ್ಞಾನ ಅಂತಾರೆ. ವಸ್ತುತಃ ಅದು ಇದು ಅಂತ ಅದಕ್ಕೆ ಕಾರ್ಯಕಾರಣಗಳಿಲ್ಲ, ಅದು ಒಟ್ಟೊಟ್ಟಿಗೇ ಮೇಲಕ್ಕೆ ಹೋಗುವಂಥದ್ದು. ಮನೆಗೆ ಅದು ಯಾವುದರಿಂದ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಜಯಂತಿಯ ಉಪಾಖ್ಯಾನದಲ್ಲಿ ಆಗ ಜಯಂತಿಯರು ಉತ್ತರ ಕೊಡ್ತಾರೆ. ನೋಡಿ, ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಮೊದಲು ಸಿಕ್ಕಾಬಟ್ಟೆ ಹಸಿದಿರ್ತದೆ, ಮೇಯ್ ಬಗ್ಗಿರ್ತದೆ, ಶಕ್ತಿ ಇರುವುದಿಲ್ಲ. ಊಟ ಮಾಡಿದಾಗ ಇವ ಒಂದು ತುತ್ತು ತಿಂದ, ಒಂದು ತುತ್ತು ತಿಂದಾಗ ಅವನಿಗೆ ಶರೀರಕ್ಕೊಂದು ಪುಷ್ಟಿ ಬಂತು, ಅದರ ಜೊತೆಗೆ ಆತ್ಮಕ್ಕೊಂದು ತೃಪ್ತಿ ಆಯಿತು, ಅದಕ್ಕೆ ತುಷ್ಟಿ ಅಂತ ಹೆಸರು. ಇನ್ನೊಂದು, ಹಸಿವೆ ಕಡಿಮೆ ಆಯಿತು, ಇದಕ್ಕೆ ಕ್ಷುದಪಾಯ ಅಂತ ಹೆಸರು. ಪುಷ್ಟಿ, ತುಷ್ಟಿ, ಕ್ಷುದಪಾಯ ಅಂತ ಮೂರು ಆಗುತ್ತೆ ಊಟ ಮಾಡುವುದರಿಂದ. ಅವರು ಕೇಳಿದರು ಇವನ ಹತ್ರ, ನಿಮಗೆ ಶರೀರಕ್ಕೆ ಪುಷ್ಟಿ ಆದದ್ರಿಂದ ತುಷ್ಟಿ ಆದದ್ದು, ಅಥವಾ ತುಷ್ಟಿಯಾದದ್ರಿಂದ ಪುಷ್ಟಿಯಾದದ್ದು, ಅಥವಾ ಕ್ಷುದಪಾಯವಾದ್ರಿಂದ ತುಷ್ಟಿಯೋ, ತುಷ್ಟಿಯಿಂದ ಕ್ಷುದಪಾಯವೋ, ಇದಕ್ಕೆ ಕಾರ್ಯಕಾರಣ ಭಾವ ಹೇಳು. ಊಟ ಮಾಡಿದಾಗ ಸಂತೋಷ ಆಯಿತು, ಸಂತೋಷ ಆದದ್ರಿಂದ ನಿನಗೆ ಶರೀರಕ್ಕೆ ಶಕ್ತಿ ಸಿಕ್ಕಿದ್ದು, ಅಥವಾ ಶರೀರಕ್ಕೆ ಶಕ್ತಿ ಸಿಕ್ಕಿದ್ರಿಂದ ಸಂತೋಷ ಆದದ್ದು, ಕಾರ್ಯಕಾರಣ ಭಾವ ಹೇಗೆ? ಇವ ಒಂದು ದಿವಸ ಆದಮೇಲೆ ಹೇಳ್ತೇನೆ, ಯಾಕೋ ಗೊತ್ತಾಗ್ತಾ ಇಲ್ಲ, ತಲೆ ಚೆಟ್ಟಿ ಹಿಡಿತದೆ ಅಂತ ಹೇಳಿ ಮನೆಗೆ ಯೋಚನೆ ಮಾಡಿ ಮರು ದಿವಸ ಬಂದ. ಬಂದವ, ಏನೂ ಗೊತ್ತಾಗಲಿಲ್ಲ ಸ್ವಾಮಿ, ಒಂದು ತುತ್ತು ತಿಂದಾಗ ಒಟ್ಟಿಗೆ ಪುಷ್ಟಿ, ತುಷ್ಟಿ, ಕ್ಷುದಪಾಯ ಜೊತೆ ಜೊತೆಗೇ ಬರ್ತಾ ಇದೆ. ಆಗ ಗುರು ಉತ್ತರ ಹೇಳಿದ, ಹಾಗೆ ದೇವರ ಬಗ್ಗೆ ತಿಳಿಯುವುದು, ತಿಳಿಯುವುದರ ಜೊತೆಗೆ ಭಕ್ತಿ, ಭಕ್ತಿಯ ಜೊತೆಗೆ ಪ್ರಪಂಚದಲ್ಲಿ ವೈರಾಗ್ಯ. ಅದು ಜ್ಞಾನ ಭಕ್ತಿ. ಭಕ್ತಿ ಪರೇಶಾನುಭವೋ ವಿರಕ್ತಿ ಅನ್ಯತ್ರ ಚೈಶತ್ರಿಕ ಏಕಕಾಲ ಪ್ರಪದ್ಯಮಾನಸ್ಯ ಯಥಾ ಅಷ್ಟ ಸ್ಯು ತುಷ್ಟಿ ಪುಷ್ಟಿ ಕ್ಷುದಪಾಯ ಅನುಘಾಸಂ. ಒಂದೊಂದು ತುತ್ತಿಗೂ ತುಷ್ಟಿ, ಪುಷ್ಟಿ, ಕ್ಷುದಪಾಯಗಳು ಜೊತೆ ಜೊತೆಗೆ ಮುಪ್ಪುರಿಗೊಂಡು ಮೇಲಕ್ಕೆ ಏರುವ ಹಾಗೆ ಮನುಷ್ಯನಿಗೆ ಭಗವಂತನ ಕಡೆಗೆ ಆಸಕ್ತಿ ಮೂಡಿದಾಗ ಜ್ಞಾನ ಭಕ್ತಿ ವೈರಾಗ್ಯಗಳು ಜೊತೆ ಜೊತೆಗೇ ಮುಂದಕ್ಕೆ ಹೋಗ್ತವೆ. ಅಂತಹ ಜ್ಞಾನ ಭಕ್ತಿ ವೈರಾಗ್ಯ ಮನುಷ್ಯ ಸಾಧಿಸಬೇಕಾದ ಮುಖ್ಯವಾದಂತಹ ಮಾನವ ಮೌಲ್ಯ. ಅದು ಇಲ್ಲದೆ ಹೋದರೆ ಮಾನವನ ಜೀವನಕ್ಕೆ ಸರಿಯಾದ ಅರ್ಥ ಇಲ್ಲ. ಮಾನವನ ಜೀವನಕ್ಕೆ ಸರಿಯಾದ ಅರ್ಥ, ಮಾನವ ಶರೀರಕ್ಕೆ ಸರಿಯಾದ ಅರ್ಥ ಬರುವುದೇ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಂಪಾದಿಸುವ ದೃಷ್ಟಿಯಿಂದ. ಆದ್ರಿಂದಲೇ ಜ್ಞಾನ ಮುದ್ರೆಯನ್ನು ಹೀಗೆ ತೋರಿಸ್ತಾರೆ. ಈ ಜ್ಞಾನ ಮುದ್ರೆ ಅಂತ ಹೇಳಿದಾಗ ಇಲ್ಲಿ ಕಾಣಿಸುವುದು ಜ್ಞಾನ ಭಕ್ತಿ ವೈರಾಗ್ಯಗಳು. ಆ ಜ್ಞಾನ ಭಕ್ತಿ ವೈರಾಗ್ಯಗಳ ಜೊತೆಗೆ ಯಾವತ್ತೂ ಜೀವ ಇರಬೇಕು. ಜೀವನಿಗಿಂತ ದೂರದಲ್ಲಿ ದೇವರು ಇರ್ತಾರೆ, ಆಗ ಅದನ್ನು ಅಭಯ ಮುದ್ರೆ ಅಂತ ಕರೀತಾರೆ. ಆದರೆ ಈ ಅಭಯ ಮುದ್ರೆಯೇ ಭಯಾನಕ ಮುದ್ರೆ ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಜೀವ ದೇವರಿಗಿಂತ ಭಾರಿ ದೂರ ಇದ್ದಾನಲ್ಲ, ಅವ ದೂರ ಇರುವುದರಿಂದಲೇ ಅವನ ಜೊತೆಗೆ ಮೂರು ಏನಾಗುತ್ತೆ ಗೊತ್ತು? ಅವಿದ್ಯಾ, ಕಾಮ, ಕರ್ಮ ಅಂತ ಕರೆಸಿಕೊಳ್ತದೆ. ಅವಿದ್ಯಾ, ಕಾಮ, ಕರ್ಮಗಳು. ಮನುಷ್ಯ ದೇವರಿಂದ ದೂರ ಆದದ್ದೇ ಈ ಮೂರರಿಂದ. ಅವಿದ್ಯೆ, ಈ ಶರೀರವೇ ನಾನು ಅಂತಕ್ಕಂಥ ಒಂದು ಅವಿದ್ಯೆಯನ್ನು ಸದ್ಯಕ್ಕೆ ಇಟ್ಟುಕೊಳ್ಳುವ, ಶರೀರವೇ ನಾನು ಅಂತ ಅವಿದ್ಯೆ. ಈ ಅಜ್ಞಾನದಿಂದ ಏನಾಯಿತು? ಶರೀರಕ್ಕೆ ಬೇಕಾದದ್ದೆಲ್ಲ ನನಗೆ ಬೇಕು ಅಂತ ಅನಿಸಿತು. ಶರೀರಕ್ಕೆ ಬೇಕಾದ್ದೆಲ್ಲ ಅವನಿಗೆ ನಿಜವಾಗಿ ಬೇಡ. ಏಕಾದಶಿಯ ದಿವಸ ಅವನಿಗೆ ಊಟ ಮಾಡಬೇಕು ಅಂತ ಅನಿಸಿದ್ದು. ಯಾವುದಕ್ಕೆ? ಶರೀರಕ್ಕೆ. ಶರೀರಕ್ಕೆ ಬೇಕಾದ್ದು ಅವನಿಗೆ ಹಾನಿಕರ, ಅವನ ಅಧಪಾತಕ್ಕೆ ಹೇತು. ಆದರೆ ಶರೀರವೇ ನಾನು ಅಂತ ಅಂದುಕೊಂಡಂತಹ ಆತ ಶರೀರಕ್ಕೆ ಬೇಕಾದ್ದೆಲ್ಲ ತನಗೆ ಬೇಕು ಅಂತ ಬಯಸಿಬಿಟ್ಟ. ಈ ಅವಿದ್ಯೆಯಿಂದಾಗಿ ನಾನಾ ಕಾಮನೆಗಳು ಹುಟ್ಟಿದ್ವು. ಅದು ಬೇಕು, ಇದು ಬೇಕು. ಕಾಮದಿಂದಾಗಿ ಕರ್ಮ ಶುರು ಮಾಡಿದ. ಹಗಲು ಹೊತ್ತು ಮಾಡಿದ ಸಂಪಾದನೆ ಸಾಕಾಗಲಿಲ್ಲ ಅಂದರೆ ರಾತ್ರಿ ನಿದ್ದೆಗೆಟ್ಟು ಸಂಪಾದನೆ ಮಾಡಿಕೊಂಡು ಕಾಮನೆಗಳ ಪೂರಣೆಯಲ್ಲಿ ತೊಡಗಿದ. ಇದಕ್ಕೆ ಸಂಸಾರ ಅಂತ ಹೆಸರು. ಜೀವ ದೇವರಿಂದ ದೂರದಲ್ಲಿರುವುದು, ಅದು ಅಂಗೈಯಲ್ಲಿ ಕಾಣಿಸುವುದು. ಜೀವ ಯಾವತ್ತು ಇನ್ನೊಬ್ಬರನ್ನು ತೋರಿಸುವವ, ಬೈಯುವವ, ತರ್ಜನಿ ಅಂತ ಅದಕ್ಕೆ ಹೆಸರು. ಬೈಯುವವ ಜೀವ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ. ತನ್ನನ್ನು ಇನ್ನು ಬೆರಳುಗಳು ತೋರಿಸಬಹುದೇ ಹೊರತು ಇದು ಇನ್ನೊಬ್ಬರನ್ನೇ ನೋಡುತ್ತೆ. ಅದು ಜೀವನ ಸ್ವಭಾವ. ಅವ ದೇವರಿಗಿಂತ ದೂರದಲ್ಲಿದ್ದಾನೆ, ಅವಿದ್ಯಾ ಕಾಮ ಕರ್ಮಗಳಿಂದ ಬದ್ಧನಾಗಿದ್ದಾನೆ. ಆ ಜೀವ ಒಂದು ಬಾರಿ ಅಲ್ಲಿಂದ ಬಗ್ಗಿ ದೇವರ ಕಡೆಗೆ ಹೋಗುವುದಕ್ಕೆ ಜ್ಞಾನಮುದ್ರೆ ಅಂತ ಹೆಸರು. ಅವ ಬಗ್ಗಿ ದೇವರ ಕಡೆಗೆ ಹೋಗಬೇಕು. ಆದರೆ ದೇವರ ಕಡೆಗೆ ಹೋಗಿ ಅವು ಮುಟ್ಟಬೇಕು ಅಂದರೆ ಅದು ಮುಟ್ಲಿಕ್ಕೆ ಆಗುವುದಿಲ್ಲ ಅವನ ಸ್ವಭಾವ. ಈಗ ಈ ಬೆರಳನ್ನು ಹೋಗಿ ದೇವರನ್ನು ಮುಟ್ಟಬೇಕು ಅಂತ ಬಗ್ಗಿಸಿದರೆ ಅದು ಈ ಬೆರಳನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮನುಷ್ಯನ ಬೆರಳು ಹೌದಾದರೆ ಅದು ಮುಟ್ಟುವುದಿಲ್ಲ. ಆದರೆ ವಿಶೇಷ ಏನು ಅಂದರೆ ಅವ ದೇವರ ಕಡೆಗೆ ಬಗ್ಗಿದ್ರೆ ಸಾಕು, ದೇವರು ಅಪ್ಪಿ ಬಿಡ್ತಾನೆ ಅವನನ್ನು. ಅವನೇ ಹೋಗಿ ದೇವರೇ ಹೋಗಿ ದೇವರನ್ನು ಮುಟ್ತಾನೆ. ಆದ್ದರಿಂದ ದೇವರಿಗೆ ವಿನಯ ಅಂತ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ವಿನಯೋ ನಯ ಅಂತ ಹೇಳ್ತಾರೆ. ವಿನಯ ಅಂದರೆ ವಿಶೇಷೇಣ ನಯತಿ ಸ್ವಭಕ್ತಂ ಪ್ರತೀತಿ ವಿನಯ. ದೇವರ ಕಡೆಗೆ ತಾನು ಬಗ್ಗುವವನಾದ್ರಿಂದ ದೇವರಿಗೆ ವಿನಯ ಅಂತ ಹೆಸರು. ಅಥವಾ ವಿಶೇಷೇಣ ನಾಯೇತಿ ದುಷ್ಟಾನಿತಿ ವಿನಯ. ಬಗ್ಗಿಸುವವ ಭಕ್ತ ತನ್ನ ಕಡೆಗೆ ಬರಬೇಕು ಅಂತ ದೇವರು ಕಾಯ್ತಾ ಇರ್ತಾನೆ, ಅಷ್ಟು ಭಕ್ತನ ಮೇಲೆ ಆತನ ಕರುಣೆ ಕೃಪಾಲುತೆ. ಇವ ಬಗ್ಗಿದಾಗ ತನ್ನ ಕಡೆಗೆ ಬರುವವನನ್ನು ಹೋಗಿ ಅಪ್ಪಿಕೊಳ್ತಾನಲ್ಲ ಭಗವಂತ. ಅದಕ್ಕೆ ಭಗವಂತನನ್ನು ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಗೀತಾಮೃತವನ್ನು ಕರೆಯುವ ಮುದ್ರೆ ಅದು, ಹಾಲು ಕರೆಯುವ ಮುದ್ರೆಯೇ ಜ್ಞಾನಮುದ್ರೆ. ಆ ಗೀತಾಮೃತವನ್ನು ಕರೆದಂತಹ ಆ ಜ್ಞಾನಮುದ್ರ ಶ್ರೀಕೃಷ್ಣನನ್ನು ನಾವು ಧ್ಯಾನ ಮಾಡೋಣ ಅಂತ ನಾವು ಚಿಂತನೆ ಮಾಡ್ತೇವೆ. ಆ ರೀತಿ ಒಂದು ಬಾರಿ ದೇವರನ್ನು ಮುಟ್ಟಿ ಬಂದವ ಮತ್ತೆ ಹಿಂದಕ್ಕೆ ಹೋದಾಗ ಅದು ಅಭಯ ಮುದ್ರೆ. ಯಾಕಾಗುತ್ತೆ ಅಂದರೆ ಪಕ್ಕದಲ್ಲಿದ್ದದ್ದು ಅವಿದ್ಯಾ ಕಾಮ ಕರ್ಮಗಳಾಗಿರುವುದಿಲ್ಲ, ಅದು ಜ್ಞಾನಭಕ್ತಿ ವೈರಾಗ್ಯಗಳಾಗಿರ್ತವೆ. ಭಗವಂತನ ಸನಿಹಕ್ಕೆ ತಲುಪಿಸತಕ್ಕಂತಹ ಸಾಧನಗಳು ಜ್ಞಾನಭಕ್ತಿ ವೈರಾಗ್ಯಗಳು. ಅದನ್ನು ಲೋಕದಲ್ಲಿ ತುಂಬಿಸುವುದಕ್ಕೋಸ್ಕರವೇ ಬಂದಿರತಕ್ಕಂತಹ ಮೂರು ಸ್ವರೂಪಗಳು ಹನುಮ ಭೀಮ ಮಧ್ವ. ಈ ಮೂರು ಸ್ವರೂಪದಲ್ಲಿ ಜ್ಞಾನಭಕ್ತಿ ವೈರಾಗ್ಯ ಒಂದೊಂದರಲ್ಲೂ ಮೂರು ಇದೆ. ಆದರೆ ಸಾಮಾನ್ಯ ದೃಷ್ಟಿಯಲ್ಲಿ ನಾವು ಗಮನಿಸಿದರೆ ಮಧ್ವ ಸ್ವರೂಪ ವೈರಾಗ್ಯವನ್ನು ಪ್ರತಿಪಾದಿಸಿತು. ತಾನು ಹುಟ್ಟಿದ 8ನೇ ವರ್ಷಕ್ಕೆ ಉಪನಯನವಾದ ಕೂಡಲೇ ನನಗೇನೂ ಬೇಡ ಅಂತ ಹೇಳಿತು ವಾಸುದೇವ. ಪಾದಕದಲ್ಲಿ ಆವಿರ್ಭವಿಸಿದ ಮಗು ನನಗೇನೂ ಬೇಡ. ತಂದೆ ಹೇಳಿದ, ಇಲ್ಲ ನೀನು ಒಬ್ಬನೇ ಮಗ ಇರುವುದು, ನಮ್ಮ ಜವಾಬ್ದಾರಿ ಎಲ್ಲ ನಿನ್ನದು, ಮದುವೆಯಾಗಿ ಪಿಂಡ ಪ್ರದಾನಕ್ಕೆ ವ್ಯವಸ್ಥೆ ಆಗಬೇಕು, ಮುಂದೆ ಅವಿಚ್ಛಿನ್ನ ಸಂತತಿ ಬೇಕು ಅಂತ ಹೇಳಿದರೆ ನಾನು ಸನ್ಯಾಸಿ ಆಗುವುದು ದೃಢ ಅಂತ ಚಾಲೆಂಜ್ ಮಾಡಿತ್ತು ಮಗು. ತಂದೆ ಹೇಳಿದ, ನೀನು ಎಲ್ಲಿಯಾದರೂ ಕೌಪೀನ ಧರಿಸಿದರೆ ಇದೇ ಸರೋವರಕ್ಕೆ ಬಿದ್ದು ಸಾಯ್ತೇನೆ ಅಂತ ಅಪ್ಪ ಹೇಳಿದ. ಆ ಕ್ಷಣದಲ್ಲಿ ತನ್ನ ಬಟ್ಟೆಯನ್ನು ಹರಿದು ಒಂದು ಕೌಪೀನ ಹಾಕಿಕೊಂಡು ಕುರುಶ್ವ ಸಾಹಸ ಅಂತ ಹೇಳಿದ. ನಾನು ಕೌಪೀನ ಧರಿಸಿ ಆಯಿತು, ನೋಡ ನೀರಿಗೆ ಹಾರಿ ನೋಡುವ. ಬಾಲ್ಯದಿಂದಲೇ ಒಂದು ರೀತಿಯ ಚಾಲೆಂಜ್ ವ್ಯಕ್ತಿತ್ವ ಈ ಮಗುವಿದ್ದು. ಅವತ್ತಿನಿಂದಲೇ ವೈರಾಗ್ಯವನ್ನು ಲೋಕಕ್ಕೆ ತೋರಿಸಿ ಅನಂತರ ಆನಂದ ತೀರ್ಥ ಪೂರ್ಣ ಪ್ರಜ್ಞ ಅಂತ ಕರೆಸಿಕೊಂಡು ವೈರಾಗ್ಯದ ಮೂರ್ತ ಸ್ವರೂಪ ಏನು, ಯತಿಗಳು ಹೇಗೆ ಬದುಕಬೇಕು, ಆ ಕ್ರಮವನ್ನು ಗ್ರಂಥಸ್ಥವನ್ನಾಗಿಸಿದರು. ತಾವು ಬದುಕಿದ ರೀತಿಯಿಂದ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟದ್ದು ಮಾತ್ರ ಅಲ್ಲ, ಯತಿ ಪ್ರಣವ ಕಲ್ಪದ ಮೂಲಕ, ಸನ್ಯಾಸ ಪದ್ಧತಿಯ ಮೂಲಕ, ವಿಷ್ಣು ಸರ್ವೋತ್ತಮತ್ವವನ್ನು ನಿರಂತರ ಪ್ರತಿಪಾದನೆ ಮಾಡಿಕೊಂಡು ವೈರಾಗ್ಯ ಮೂರ್ತಿಯಾಗಿ ಹೇಗೆ ಬದುಕಬೇಕು ಸನ್ಯಾಸಿಗಳು ಅನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟಂತಹ ವೈರಾಗ್ಯ ಸ್ವರೂಪಿಯಾಗಿ ತಮ್ಮ ಜೀವನ ಚರ್ಯೆಯ ಮೂಲಕ ವೈರಾಗ್ಯವನ್ನು ಉಪದೇಶಿಸಿದವರು ಶ್ರೀಮಧ್ವರು. ಅವರು ಕೊಟ್ಟ ಜ್ಞಾನದ ಬಗ್ಗೆ ನಾನು ಮಾತಾಡಲಿಲ್ಲ, ಆದರೆ ವೈರಾಗ್ಯ ಸ್ವರೂಪದಲ್ಲಿ ಮಧ್ವ ಸ್ವರೂಪ ಕಾಣಿಸಿಕೊಳ್ತದೆ. ಆಂಜನೇಯ ಸ್ವರೂಪ ಅದು ಭಕ್ತಿ ಸ್ವರೂಪದಲ್ಲಿ ಕಾಣಿಸಿಕೊಳ್ತದೆ. ಅದರಲ್ಲೂ 9 ವಿಧವಾದ ಭಕ್ತಿಗಳಲ್ಲಿ 8ನೆಯದಾದ ಭಕ್ತಿಗೆ ದಾಸ್ಯ ಭಕ್ತಿ ಅಂತ ಹೆಸರು, 9ನೆಯ ಭಕ್ತಿಗೆ ಆತ್ಮನಿವೇದನ ಭಕ್ತಿ ಅಂತ ಹೆಸರು. ಆ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, 7ನೆಯ ಭಕ್ತಿ ದಾಸ್ಯ. ಆ ದಾಸ್ಯ ಭಕ್ತಿಯಲ್ಲಿ ದಾಸ್ಯೇಚ ಮಾರುತಿರ್ ದಾಸ್ಯೇಚ ಸಖ್ಯೇ ಅರ್ಜುನ ಅಂತ ದಾಸ್ಯ ಭಕ್ತಿಯಲ್ಲಿ ನಮಗೆ ದೃಷ್ಟಾಂತವಾಗಿ ಸಿಗುವುದೇ ಮಾರುತಿ. ಸಖ್ಯ ಭಕ್ತಿಗೆ ಅರ್ಜುನ ದೃಷ್ಟಾಂತವಾಗಿ ಸಿಗ್ತಾನೆ. ಶ್ರವಣ ಭಕ್ತಿಗೆ ಪರೀಕ್ಷಿತ ದೃಷ್ಟಾಂತವಾಗಿರ್ತಾನೆ. ಕೀರ್ತನ ಭಕ್ತಿಗೆ ಶುಕಾಚಾರ್ಯರು ದೃಷ್ಟಾಂತವಾಗಿ ಸಿಗ್ತಾರೆ. ಪೂಜನ ಭಕ್ತಿಗೆ ವಂದನ ಭಕ್ತಿಗೆ ಅಕ್ರೂರ ದೃಷ್ಟಾಂತವಾಗ್ತಾನೆ. ಇವತ್ತು ದಾಸ್ಯ ಭಕ್ತಿಯಲ್ಲಿ ನಾವು ಮೊತ್ತ ಮೊದಲು ಕಾಣತಕ್ಕಂಥದ್ದು ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿಕೊಂಡಿರತಕ್ಕಂತಹ ಆಂಜನೇಯ. ಭಗವಂತನ ಆದೇಶವನ್ನು ಶಿರಸಾಧರಿಸಿ ಹೋಗಿ ಸೀತೆಗೆ ಅಂಗುಲೀಯಕವನ್ನು ಕೊಟ್ಟು ಬರಬೇಕು ಅನ್ನೋ ಆದೇಶ ಹೊತ್ತು ಹೊರಟಂತಹ ಆಂಜನೇಯನಿಗೆ ಮಧ್ಯದಲ್ಲಿ ಆಹಾರವನ್ನು ತೆಗೋ, ಜೇನುತುಪ್ಪವನ್ನು ಕೈಯಲ್ಲಿ ಹಿಡಿದು ಸಾಕ್ಷಾತ್ ಮೇನಾಕ ಮುಂದುಗಡೆ ಬಂದಾಗ ರಾಮನ ಕೆಲಸ ಮುಗಿಯಲ್ಲಿಯ ತನಕ ನನಗೆ ವಿಶ್ರಾಂತಿ ಇಲ್ಲ, ಭಗವಂತನ ಕೆಲಸ ಮುಗಿಸಿದ ಮೇಲೆಯೇ ವಿಶ್ರಾಂತಿ ಅಂತ ಹೇಳಿ ಆ ಪರ್ವತವನ್ನು ಎದೆಯಲ್ಲಿ ದಬ್ಬಿ ಕೆಲಸ ಮುಗಿಸಿಯೇ ವಿಶ್ರಾಂತಿಯನ್ನು ಸ್ವೀಕರಿಸತಕ್ಕಂತಹ ದಾಸ್ಯ ಭಕ್ತಿ ಅದು ಆಂಜನೇಯನ ಭಕ್ತಿ. ಆದ್ದರಿಂದ ಭಕ್ತಿಯ ಸ್ವರೂಪದಲ್ಲಿ ಆಂಜನೇಯ ನಾವು ಹೇಗಿರಬೇಕು ಅನ್ನುವುದನ್ನು ನಿರೂಪಿಸಿದರೆ, ವೈರಾಗ್ಯದ ಸ್ವರೂಪದಲ್ಲಿ ಆಚಾರ್ಯರು ನಮಗೆ ಮಾರ್ಗದರ್ಶನವನ್ನು ಮಾಡಿದರೆ, ಜ್ಞಾನದ ಸ್ವರೂಪದಲ್ಲಿ ಭೀಮಸೇನ ನಮಗೆ ಕಾಣಿಸುತ್ತಾನೆ. ಭೀಮಸೇನನ ಜ್ಞಾನದ ಹರವು ಓದಬೇಕು ಅಂತಾದರೆ ಮಹಾಭಾರತಕ್ಕೆ ಇಳಿಬೇಕು. ಒಂದು ಮಾತಿನಲ್ಲಿ ಹೇಳುವುದಾದ್ರೆ ಇಷ್ಟು ಸಾಕು, ಭೀಮಸೇನ ಒಂದು ಅರಣ್ಯದಲ್ಲಿ ಯುಧಿಷ್ಠಿರನ ಜೊತೆಗೆ ಮಾಡಿದಂತಹ ವಾಕ್ಯಾರ್ಥ. ದ್ರೌಪದಿ ದೇವಿ ಸೋತೆ ಅಂತ ಕೂತಂತಹ ಸ್ಥಿತಿಯಲ್ಲಿ ಯುಧಿಷ್ಠಿರನ ಜೊತೆಯಲ್ಲಿ ಮಾಡಿದ ವಾಕ್ಯಾರ್ಥದಿಂದ ಭೀಮಸೇನನ ಮಾತಿನ ಜ್ಞಾನದ ಹರವು ನಮಗೆ ಅರ್ಥವಾಗುತ್ತೆ. ಇನ್ನೊಂದು, ಜರಾಸಂಧನ ಜೊತೆಗೆ 15 ದಿವಸಗಳ ತನಕ ವಾಕ್ಯಾರ್ಥ ಗೋಷ್ಠಿ ನಡೆಯಿತು. ಜರಾಸಂಧ ಶೈವ ಮತ ಪ್ರತಿಪಾದಕ, ಭೀಮಸೇನ ಪರಮ ವೈಷ್ಣವ ಪರಮ ಭಾಗವತ ಶುದ್ಧ ಭಾಗವತ ವ್ಯಕ್ತಿಯಲ್ಲಿ ನಿರತನಾದಂತಹ ವೃಕೋದರ. ಭೀಮಸೇನ ವಿಷ್ಣು ಸರ್ವೋತ್ತಮತ್ವವನ್ನು ಜೊತೆಗೆ ಶಿವ ವಿಷ್ಣು ಭಕ್ತ ಅನ್ನುವುದನ್ನು ಬಹಳ ಸುಸ್ಪಷ್ಟವಾಗಿ ಜರಾಸಂಧರ ಮುಂದೆ ಪ್ರತಿಪಾದಿಸಿದ ಅಂತಕ್ಕಂತಹ ವಿಷಯವನ್ನು ಗಮನಿಸಿದಾಗ ಆತನ ಜ್ಞಾನದ ಹರವು ನಮಗೆ ಅರ್ಥವಾಗುತ್ತೆ. ಆ ಜ್ಞಾನದ ಎತ್ತರದಲ್ಲಿ ಪರಮ ಭಾಗವತನಾಗಿ ನಾನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ದೇವರನ್ನೂ ಬೇಡುವುದಿಲ್ಲ ಅನ್ನುವಷ್ಟು ಎತ್ತರದ ಭಾಗವತನಾಗಿದ್ದ ಭೀಮಸೇನ. ನಾರಾಯಣಾಸ್ತ್ರವೇ ಕೊಲ್ಲುವುದಕ್ಕೆ ಬಂದಾಗಲೂ ನನ್ನ ಜೀವ ಉಳಿಸಿಕೊಳ್ಳುವುದಕ್ಕೋಸ್ಕರ ನಾರಾಯಣಾಸ್ತ್ರಕ್ಕೆ ನಾನು ಶರಣಾಗತನಾಗಲಾರೆ ಅನ್ನುವ ರೀತಿಯ ವ್ಯಕ್ತಿತ್ವವನ್ನು ತೋರಿಸಿದವ ಭೀಮಸೇನ. ಹೀಗೆ ಜ್ಞಾನದ ಎತ್ತರ, ವೈರಾಗ್ಯದ ಎತ್ತರ, ಭಕ್ತಿಯ ಎತ್ತರವನ್ನು ತೋರಿಸುವ 3 ಅವತಾರಗಳನ್ನು ಹೊತ್ತು ಇವತ್ತು ನಮ್ಮನ್ನು ಉದ್ಧರಿಸುವುದಕ್ಕೋಸ್ಕರ ಮಧ್ವರಾಗಿ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದು ಶ್ರೀ ಗುರುಭ್ಯೋ ನಮಃ ಆದಿ ಗುರುಭ್ಯೋ ನಮಃ ಅಂತ ಮಧ್ವರನ್ನು ಪ್ರಾರ್ಥಿಸದೆ ನಮ್ಮ ಜೀವನ ಇಲ್ಲ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತವಾದಾನ್ನ ನಿರಸ್ಯ ಕೃತವಾನ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿಹಿ ಇತಿ ಪ್ರತಿಪಾದಯನ್ ತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ಹರಿ ಸರ್ವೇಶ್ವರ ಸರ್ವೋತ್ತಮ ಅನ್ನುವುದನ್ನು ಪ್ರತಿಪಾದಿಸ್ತಾ ಲೋಕದಲ್ಲಿ ತತ್ವವಾದವನ್ನು, ತತ್ವವಾದ ಅನ್ನುವುದು ಆಮೇಲೆ ದ್ವೈತವಾದದ್ದು, ತತ್ವವಾದ ಸರಿಯಾದ ಸ್ಥಿತಿ ಏನು ಅನ್ನುವ ಭಗವತ್ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸಿ ಜಗತ್ತಿನ ಸತ್ಯತ್ವವನ್ನು ನಮ್ಮ ಮನಸ್ಸಿಗೆ ತಾಕುವ ಹಾಗೆ ನಿರೂಪಿಸಿದಂತಹ ವ್ಯಕ್ತಿತ್ವ ಶ್ರೀ ಮಧ್ವಗುರುಗಳದ್ದು. ಅಂತಹ ಮಧ್ವರು ಭೀಮಸೇನ ದೇವ ಜೊತೆಗೆ ಶ್ರೀ ಮಾರುತಿ, 3 ಜನರು ಮಾರುತಿಯೇ. ಆದರೆ ಮಾರುತಿ ಅಂತ ಹೇಳಿದ ಕೂಡಲೇ ನಮಗೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಅಂತ ಎಲ್ಲೆಡೆ ಮಾರುತಿಯ ಕೀರುತಿ ಇದೆ. ಅಂತಹ ಆಂಜನೇಯ ಭಿ ಹನುಮದ್ ಭೀಮ ಮಧ್ವರ 3 ಪ್ರತೀಕಗಳ ಜೊತೆಗೆ ನಾವಿವತ್ತು ಗುರುಗಳ ವೃಂದಾವನವನ್ನು ಕಾಣ್ತಾ ಇದ್ದೇವೆ. ರಾಘವೇಂದ್ರ ತೀರ್ಥರು ಗುರುಗಳು ಆಚಾರ್ಯರು ಕೊಟ್ಟಂತಹ ತತ್ವವನ್ನು ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಬಿಡಿಸಿ ಬಿಡಿಸಿ ಖಂಡಾರ್ಥವನ್ನು ಕೊಡುವುದರ ಮೂಲಕ ಲೋಕವನ್ನು ಉದ್ಧರಿಸತಕ್ಕಂಥವರು. ವಿಲಸತಿ ಫಲಿತಃ ಮಧ್ವ ಸಿದ್ಧಾಂತ ಶಾಖಿಯಿಂದ ಅದನ್ನು ಬೆಳೆಸಿರತಕ್ಕಂಥವರು. ಅಂತಹ ಗುರುಗಳೆಲ್ಲರ ದರ್ಶನವನ್ನು ಸರ್ವೋತ್ಕೃಷ್ಟನಾದಂತಹ ಕಲ್ಯಾಣಾದ್ಭುತ ಗಾತ್ರನಾದ ಭಗವತ್ ಸ್ವರೂಪ ಅನ್ನಬ್ರಹ್ಮ ಗಾನಬ್ರಹ್ಮರ ಜೊತೆಯಲ್ಲಿ ಕಾಣುವಂತಹ ಒಂದು ದೊಡ್ಡ ಸತ್ಕಾರ್ಯ, ಲೋಕ ಕಲ್ಯಾಣದ ಕೆಲಸ ನಮ್ಮ ಈಗ ಹನುಮಂತರಾಯರು ಅಂತ ಹೇಳಲಿಕ್ಕಿಲ್ಲ, ಹನುಮಂತರಾಯರ ಪ್ರತಿಷ್ಠೆ ಆಗಿದೆ. ಈಗಿರ್ತಕ್ಕಂಥದ್ದು ಹರಿನಾರಾಯಣ ದಾಸರು. ಅದರಿಂದ ದಾಸರ ಮೂಲಕ ಬಹಳ ಸಂತೋಷ ಆಗ್ತದೆ. ಎಲ್ಲ ಮನೆಯನ್ನು ಮಾರಾಟ ಮಾಡಿ ತನ್ನ ಜೀವನದ ಗಾರ್ಹಸ್ಥ್ಯದ ಜವಾಬ್ದಾರಿಯನ್ನು ಮುಗಿಸಿ ಈಗ ವಾನಪ್ರಸ್ಥ ಕೈಗೊಂಡಿದ್ದಾರೆ. ವಾನಪ್ರಸ್ಥ ಒಂದಷ್ಟು ಮರಗಳನ್ನು ಬೆಳೆಸಿ ನಿಜವಾದ ವನ ಅಂತ ಹೇಳಿದರೆ ಸಜ್ಜನ ವನ ಅಂತ ಶಾಸ್ತ್ರದಲ್ಲಿ ಉಂಟು. ಆದ್ದರಿಂದ ಸಜ್ಜನ ವನ ಬರಬೇಕು, ದೇವರ ಪ್ರತಿಷ್ಠೆ ಆಗಬೇಕು. ಇಲ್ಲ, ನನ್ನ ಮನೆಗೆ ಬಂದು 2 ಮಾತು ಹೇಳಿ ಹೇಳಿದರೆ ಬರುವವರಿಲ್ಲ. ದೇವರ ಪ್ರತಿಷ್ಠೆ ಆಗಿದೆ ಅಂದರೆ ಸ್ವಾಮಿಗಳನ್ನು ಕರೆದರೆ ಸ್ವಾಮಿಗಳು ಬರ್ತಾರೆ, ವಿದ್ವಾಂಸರನ್ನು ಕರೆದರೆ ವಿದ್ವಾಂಸರು ಬರ್ತಾರೆ. ವನ ನಿರ್ಮಾಣ ಆಗಬೇಕು ಅಂತಾದರೆ ದೇವರ ಪ್ರತಿಷ್ಠೆ ಬೇಕು. ದೇವರ ಪ್ರತಿಷ್ಠೆಯಿಂದ ವನವಲ್ಲದೇ ಇದ್ದ ವ್ಯಕ್ತಿಗಳು ಕೂಡ ವನವಾಗ್ತಾರೆ, ಸಜ್ಜನರಾಗ್ತಾರೆ ದೇವರ ಸನ್ನಿಧಾನದ ಕಾರಣದಿಂದ. ಅಂತಹ ಒಂದು ವಾನಪ್ರಸ್ಥವನ್ನು ಕೈಗೊಂಡು ತಮ್ಮ ಸಂಪತ್ತನ್ನೆಲ್ಲ ದೇವರಿಗೆ ಸುರಿದು ಅದು ಹರಿಸಮರ್ಪಣೆ ಮಾಡಿ ಹರಿಯ ಭಾಗ್ಯದೊಳಾದ ಅಲ್ವಾ, ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಏನು ದಾಸರು ಹೇಳಿದ್ದಾರೆ, ಆ ಸ್ವರೂಪದಲ್ಲಿ ಹರಿಸಮರ್ಪಣೆ ಮಾಡಿ ಬದುಕತಕ್ಕಂತಹ ವ್ಯಕ್ತಿತ್ವವನ್ನು ಏನು ರೂಢಿಸಿಕೊಂಡಿದ್ದಾರೆ. ತುಂಬ ಸಂತೋಷದಾಯಕವಾದಂತಹ ವಿಷಯ. ಇದರ ಮೂಲಕವಾಗಿ ಲೋಕಕ್ಕೆ ಕ್ಷೇಮ ಉಂಟಾಗುವುದರ ಮೂಲಕ, ವಿಶೇಷವಾಗಿ ಭಗವಂತನ ಸನ್ನಿಧಾನ ಈ ಅರ್ಚೆಗಳಲ್ಲಿ ಉಂಟಾಗುವುದರ ಮೂಲಕ, ಆ ಮೂಲಕ ಈ ಲೋಕದಲ್ಲಿ ವೃಷ್ಟಿ ತುಷ್ಟಿ ಉಂಟಾಗುವುದರ ಮೂಲಕ ಸರ್ವ ಸದ್ಭಕ್ತರನ್ನು ಭಗವಂತ ಅನುಗ್ರಹಿಸಲಿ ಅಂತ ಭಗವತ್ ಸನ್ನಿಧಾನದಲ್ಲಿ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಈ ಒಂದು ದೊಡ್ಡ ಯಜ್ಞ ಸತ್ರದಲ್ಲಿ ನನ್ನನ್ನು ಕೂಡ ಕರೆಸಿ ಈ ದೇವರ ದರ್ಶನವನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಪದಾಧಿಕಾರಿಗಳನ್ನೆಲ್ಲ ಭಕ್ತಿಯಿಂದ ಅಭಿವಂದಿಸಿ ನಾಲ್ಕು ಮಾತುಗಳನ್ನು ಆಡುವುದಕ್ಕೆ ಶಕ್ತಿಯನ್ನು ತುಂಬಿದ ಗುರುಗಳಾದ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ನಾಲ್ಕು ಮಾತುಗಳನ್ನು ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಿಸುತ್ತೇನೆ. ನಮ್ಮ ಆಚಾರ್ಯರನ್ನು ವಂದಿಸಿಕೊಂಡು ಶ್ರೀಕೃಷ್ಣಾರ್ಪಣಮಸ್ತು.
ಇದುವರೆಗೂ ಸತ್ಯನಾರಾಯಣ ಆಚಾರ್ಯರು ವಾಯುಸ್ತುತಿಯಲ್ಲಿ ಮಾಡ್ತಾರೆ, ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಗಿಲ್ಲೆಂದು ಮುಖ್ಯ ಪುರಾಣ ರಾಮ ಅನುಕರಿಸಿದ ಅಂತೇಳಿ. ಹಾಗೆ ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಸತ್ಯನಾರಾಯಣ ಆಚಾರ್ಯ ಪ್ರವಚನ ಹೇಗಿರ್ತದಲ್ಲ, ಅದನ್ನು ಟೇಪ್ ರೆಕಾರ್ಡ್ ಮಾಡಿಬಿಟ್ಟು ಬರೆದು ಬಿಟ್ಟರೆ ವಿಥೌಟ್ ಎನಿ ಕರೆಕ್ಷನ್ಸ್ ಎಡಿಟ್ ಮಾಡದಂತೆ ಗ್ರಂಥ ರೂಪದಿಂದ ಪ್ರಚಾರ ಮಾಡಿದ್ದಾರೆ. ಅಂಥ ಒಂದು ವಾಕ್ ಸಿದ್ಧಿ, ವಾಕ್ ಸಮೃದ್ಧಿ ಗುರುಕಾರಣದಿಂದ ಪಡೆದವರಾಗಿದ್ದಾರೆ. ಅಂಥವರು ಉಪನ್ಯಾಸವನ್ನು ಸಜ್ಜನರು ಬೆಲೆಯಿಂದ ಮೇಲೆ ಕೇಳಬೇಕು, ಕೇಳಿದರೆ ಯಥಾರ್ಥ ಜ್ಞಾನ ಆಗ್ತದೆ. ದೇವರ ಬಗ್ಗೆ ಆಗಲಿ, ವಾಯುದೇವರ ಬಗ್ಗೆ ಆಗಲಿ, ಅವರ ಅವತಾರಗಳ ಬಗ್ಗೆ ಆಗಲಿ, ದೇವತೆಗಳ ಬಗ್ಗೆ ಆಗಲಿ, ಗುರುಗಳ ಬಗ್ಗೆ ಆಗಲಿ, ಎಲ್ಲೇವರೆಗೂ ಯಥಾರ್ಥ ಜ್ಞಾನವಾಗೋದಲ್ಲ ಅಲ್ಲಿಯವರೆಗೂ ಹಿರಿಯರು ಜ್ಞಾನಭಕ್ತಿ ವೈರಾಗ್ಯ ಅಂತ ಸ್ವರೂಪ ಸಿದ್ಧವಾಗಿರ್ತಕ್ಕಂಥ ಧರ್ಮಗಳಿವೆ ಸಜ್ಜನರಿಗೆ. ಅವು ಅವ್ಯಕ್ತವಾಗಿ ಅನುಭವ ಬರಬೇಕಂದರೆ ಯಥಾರ್ಥ ಜ್ಞಾನ ಹೊರಗಡೆಯಿಂದ ಒಳಗೆ ಹೋಗಬೇಕು. ಹೊರಗಡೆಯಿಂದ ಒಳಗೆ ಹೋದರೆ ಅದು ಸ್ವರೂಪದಲ್ಲಿ ತಾನಾಗೇ ಇರತಕ್ಕಂಥ ಜ್ಞಾನವನ್ನು ಎಬ್ಬಿಸ್ಲಿಕ್ಕೆ ಅವಕಾಶ ಆಗ್ತದೆ. ಅಂಥ ಒಂದು ಕೆಲಸ ಇವತ್ತು ಬೆಳಗ್ಗೆ ಒಂದು ಉಪನ್ಯಾಸ, ಸಾಯಂಕಾಲ ಉಪನ್ಯಾಸದ ಮೂಲಕ ಅಂಥ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಅಂಥವರಿಗೆ ನಾವು ಏನು ಕೊಡ್ತೀವಿ ಹೇಳ್ರಿ? ಭೂಯಿಷ್ಟ ಅಂತೆ ನಮ್ಮ ಉಕ್ತಿಮಿದೇಮ ಅಂತ ದೇವರಿಗೆ ಸಾಷ್ಟಾಂಗ ನಮಸ್ಕಾರ. ಸ್ವಾಮಿ ನಾನು ನಿನ್ನವ, ನಾನು ನಿನ್ನವ, ನಿನ್ನವ ಶ್ರೀನಿವಾಸ ಅಂದಂತೆ. ನಿನ್ನವ ಅಂದ ಕಾಲಕ್ಕೆ ನಂದೇನಿಲ್ಲ ಅಂತಕ್ಕಂಥ ಅಭಿಪ್ರಾಯ ಯಥಾರ್ಥವಾಗಿ ಬರಬೇಕು. ದೇವರು ಸರ್ವೋತ್ತಮ ಸ್ವಾಮಿ, ನಿನ್ನ ಪ್ರತಿಬಿಂಬ ನಾನಾಗಿದ್ದೇನೆ, ನೀನೇನು ಕೆಲಸ ಮಾಡಿಸ್ತೀವಿ ಅದರಷ್ಟು ಮಾಡ್ತಕ್ಕಂಥ ಒಂದೇ ನನ್ನ ಪಾಲಿನಾಗ ಧರ್ಮ ಅಂತ ತಿಳಿತಿದ್ದೇನೆ. ಯಾವುದೇ ತತ್ವಜ್ಞಾನ ನಮಗೆ ಮೂಡಿ ಅದು ಅನುಷ್ಠಾನಕ್ಕೆ ಇಳಿಬೇಕಂತೆ ಇಳಿಬೇಕಾದರೆ ಇಂಥ ಪ್ರವಚನಕಾರರ ಪ್ರವಚನವನ್ನು ಮೇಲಿಂದ ಮೇಲೆ ಕೇಳ್ತಾ ಇರಬೇಕು ಅಂತ ಹೇಳ್ತಾ ಅಂಥ ಒಂದು ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ದೂರದಿಂದ ಒಂದು ತುಂಬ ಕಾರ್ಯದ ಒತ್ತಡ ಇದ್ದವರಿಗೆ ಮೊದಲು 2ನೇ ತಾರೀಕು ಬರಬೇಕಾಗಿತ್ತು, ಆಗ ಮತ್ತೆ ಅದು ಬರಲಿಕ್ಕಾಗಲ್ಲ, ಒಂದು ಬಿಟ್ಟಿನ ಪೋಸ್ಟ್ಪೋನ್ ಆಗಿದ್ದು 2ನೇ ತಾರೀಕಿಂದ 10ನೇ ತಾರೀಕಿಗೆ ಮುಂದೆ ಹೋಗಿರ್ತ ಪ್ರತಿಷ್ಠಾಕಾರಕ್ಕೆ ಮುಂದೆ ಹೋಗಿದ್ದು ನಮಗೆ ಅನುಕೂಲ ಆಯಿತು. ಅವರಿಗೂ ಒಂದು ಈ ಬಂದು ಸೇವೆ ಸಲ್ಲಿಸೋಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟ ಅಂತ ಹೇಳ್ತಾ ಅವರಿಗೆ ಪುರಂದರಾಶ್ರಮ ಹಾಗೂ ದಾಸ ಸಾಹಿತ್ಯ ಪ್ರಾಜೆಕ್ಟು TTD ಪರವಾಗಿ ಕಿರುಕಾಣಿಕೆಯನ್ನು ಪೂಜ್ಯ ಆಚಾರ್ಯರು ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಈ ಥರ ವಿದ್ವಾಂಸರು ಕೂತ್ಕೊಂಡ್ರೆ ಉಪನ್ಯಾಸ, ಇನ್ನೊಬ್ಬರು ಉಪನ್ಯಾಸಕ್ಕೆ ವಿದ್ವಾಂಸರು ಕೂತ್ಕೊಂಡ್ರೆ ಸ್ಫೂರ್ತಿಯ ನಮಗೆ ಆನಂದ.